यदितं तव भक्तास्माकं मृहरे हरे सदाशु कार्यं कार्यज्ञ प्रलयर्थ ऐतप्रभ हरिशतामृतसार गुरुगळ करुणदिंद अपणितु केळुवे परम भगवत् भक्तरिदन आदरदि केळुवुदु इत्तु यज्ञ वराह अवतार ಭಾಗವತದಲ್ಲಿ ಬಂದಿದೆ. ಅದು ಬಗ್ಗೆ ಸ್ವಲ್ಪ ನೋಡೋದು. ಮತ್ತು ಫಸ್ಟ್ ಆಫ್ ಆಲ್ ಬೇಸಿಕಲಿ ಭಗವಂತ ಬಂದು ಯಜ್ಞವರಾಹ ಅಂತಾನೆ ಅವನನ್ನು ನಾವು ಧ್ಯಾನ ಮಾಡ್ತೀವಿ. ಸೊ ಫಸ್ಟ್ ಯಜ್ಞ ನಾವು ನೋಡಿದ್ದೀವಿ, ಹಿಂದೆನೂ ನೋಡಿದ್ದೀವಿ. ಯಜ್ಞ ಎಂಬೋ ಶಬ್ದಕ್ಕೆ ಯಜ್ಞ ಅಂದ್ರೆ ಒಂದು ಸ್ಯಾಕ್ರಿಫೈಸ್, ಆ ಯಜ್ಞ ಅಂದ್ರೆ ಒಂದು ಯಜದೇವ ಪೂಜಾ, ಭಗವಂತನ ಪೂಜೆ, ಈ ತರ ಮೀನಿಂಗ್ಸ್ ಇರುತ್ತೆ. ಆಚಾರ್ಯರು ಚಾಂದ್ರೋಗ್ಯ ಉಪನಿಷತ್ನಲ್ಲಿ ಕೊಡುವಾಗ ಅದಕ್ಕೆ ಒಂದು ಇನ್ನೊಂದು ಅರ್ಥವನ್ನು ಕೊಡ್ತಾರೆ. ಅದು ನಮ್ಗೆ ಹರಿಕಥಾನುಸಾರದಲ್ಲಿ ಅದನ್ನೇ ವಿಸ್ತಾರ ಮಾಡಿದ್ದಾರೆ. ಇಲ್ಲಿ ಏನ್ ಕೊಡ್ತಾರೆ ಅಂದ್ರೆ, ಯಜ್ಞ ಅಂದ್ರೆ ಬರೀ ಒಂದು ಸ್ಯಾಕ್ರಿಫೈಸ್ ಅಂತ ಅರ್ಥ ಅಲ್ಲ, ಸ್ಯಾಕ್ರಿಫೈಸ್, ಸ್ಯಾಕ್ರಿಫೈಸರ್, ಆಮೇಲೆ ಯಜ್ಞ ಮಾಡುವವನು, ಮಾಡಿಸುವವನು, ಮಾಡಲ್ಪಡುವವನು ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಅದು ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಅದಕ್ಕೆ ಇನ್ನೊಂದು ಏನ್ ಕೊಡ್ತಾರೆ, ಹ್ಯಾಕ್ ಕೊಡ್ತಾರೆ ಅಂದ್ರೆ, ಯಾ ಅಂಬೋ ಶಬ್ದಕ್ಕೆ ಒಂದರ್ಥ ಅವ್ರು ಹೇಳ್ತಾರೆ. ನಿರ್ವಚನೆ ಹೇಳುವಾಗ ಹೇಳ್ತಾರೆ, ಯಾ ಅಂಬೋದಕ್ಕೆ ಚಲಿಸುವಂತದ್ದು ಅಂತ ಅರ್ಥ ಇದೆ ಅಂತ. ಚಲಿಸುವಂತದ್ದು, ಚಲಿಸುವಂತದ್ದು ಯಾರು? ವಾಯುದೇವರು. ವಾಯುದೇವರು ಅಸ್ವತಂತ್ರರಾಗಿ ಮಾಡ್ತಾರೆ, ಅವನಲ್ಲಿ ಇರುವಂತಹ ಭಗವಂತನೇ ಎಲ್ಲವನ್ನು ಚಲಿಸ್ತಾನೆ. ಯಾಕೆ ಎಲ್ಲವನ್ನು ಚಲಿಸ್ತಾನೆ, ಚಲಿತಾ ಇರ್ತಾನೆ ಅಂದ್ರೆ, ಯಾ ಮತ್ತು ಜ್ಞ, ಯಜ್ಞ ಅಂಬೋದು ಬಂದು ಪವಿತ್ರ ಮಾಡುತ್ತಾನಂತೆ. ಚಲಿಸುವ ಪರ್ಪಸ್ ಪ್ರಯೋಜನ ಇರಬೇಕು. ಎಲ್ಲಾ ಕಡೆನೂ ಹೋಗಿ ಅವನು ಎಲ್ಲವನ್ನು ಪವಿತ್ರ ಮಾಡುತ್ತಾನೆ, ಪವಿತ್ರ ಮಾಡಿ ತಾನಂತ ಅರ್ಥ. ಸೊ ಅದಕ್ಕೆ ಯಜ್ಞ ಅಂತ. ಸೊ ಈ ಯಜ್ಞನಾಮಕ ಭಗವಂತನನ್ನ ವಾಯುದೇವರು ತಮ್ಮಲ್ಲಿ ಧರಿಸಿದ್ದಾರಂತೆ, ತಮ್ಮಲ್ಲಿ ಇಟ್ಟುಕೊಂಡಿದ್ದಾರಂತೆ. ಅವರು ಯಜ್ಞನಾಮಕ ಭಗವಂತನಿಗೆ ಒಂದು ಚಿತ್ರಣೆ ಕೊಡ್ತಾರೆ. ಎರಡು ಪಾದಗಳಿದೆ ಅಂತ ಚಿತ್ರಣೆ ಕೊಡ್ತಾರೆ. ಎರಡು ಪಾದದಲ್ಲಿ ಒಂದು ಪಾದವನ್ನ ಮನಸ್ಸಿನಲ್ಲೂ, ಇನ್ನೊಂದು ಲೆಫ್ಟ್ ಪಾದವನ್ನ ಅವರು ವಾಕಿನಲ್ಲೂ ಇಟ್ಕೊಂಡಿದ್ದಾರೆ ಕೆಪ್ರಾಂಡ್ರು. ಅವರನ್ನ ಇತರ ದೇವತೆಗಳನ್ನು ಸ್ಮರಣೆ ಮಾಡುತ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಈ ಯಜ್ಞ ಅಂತ ನಮ್ಗೆ ಬರುವಾಗ ಮೂರು ರೀತಿಯಿಂದ ನೋಡಬಹುದು. ಮೂರು ರೀತಿ ಏನು ಅಂದ್ರೆ, ಎಲ್ಲದಕ್ಕೇನು ಎಲ್ಲ ಕಡೆಯೂ ಎಲ್ಲವನ್ನು ಪವಿತ್ರ ಮಾಡುವಂತ ಭಗವಂತನೇ ಎಲ್ಲದಕ್ಕೇನು ಆಶ್ರಯನಾಗಿದ್ದಾನೆ. ಆ ಭಗವಂತ ನಮ್ಮೊಳಗೆ ಬಿಂಬರೂಪಿಯಾಗಿದ್ದಾನೆ. ಅವನನ್ನ ಹೇಗೆ ನಾವು ತಿಳ್ಕೋಬೇಕು ಅಂದಾಗೆ, ಈ ಒಂದೊಂದು ಅವತಾರದ ತೋರಿಸಿ ಹೀಗೆಲ್ಲ ಇದ್ದೀನಿ, ಹೀಗೆಲ್ಲ ಆಗಿದೆ, ನಾನು ಇನ್ನ ಹೃದಯದಲ್ಲಿ ಇರುವಂತಹ ಬಿಂಬರೂಪಿಯೇ, ನಾನು ಹೀಗೆಲ್ಲ ಮಾಡಿದ್ದೀನಿ ಅಂತ. ಇಟ್ ಹೆಲ್ಪ್ಸ್ ಅಸ್ ಟು ನೋ ದ ಬಿಂಬರೂಪ ಇನ್ ಅಸ್. ಸೊ ಈ ಯಜ್ಞರ, ಸೊ ಈ ಆಧಾರ, ಎಲ್ಲ ಸರ್ವ ಆಧಾರವಾದ ಈ ಬಿಂಬರೂಪ ಭಗವಂತನನ್ನ ತಿಳ್ಕೋಬೇಕು. ಸೊ ಅವನು ಆಧಾರ. ಮತ್ತು ಇನ್ನೊಂದು ಎರಡು ಯಜ್ಞಗಳು, ಒಂದು ಬಾಹ್ಯ ಯಜ್ಞ, ಇನ್ನೊಂದು ಅನುಸಂಧಾನ, ಎರಡು ಯಜ್ಞಗಳು ಬರುತ್ತೆ. ಸೊ ಈ ಯಜ್ಞದ ಮೂಲಕ ನಾವು ಅವನನ್ನ ಚಿಂತನೆ ಮಾಡಬೇಕು. ಈ ಕರ್ಮಗಳು, ನಾವು ಮಾಡುವಂತ ಕರ್ಮಗಳು ನಮಗೆ ಬಂಧಕವೂ ಆಗತ್ತೆ, ಮೋಚಕವೂ ಆಗತ್ತೆ. ಸೊ ಈ ಬಂಧಕ, ಈ ಒಂದು ಲೌಕಿಕ ಫಲ, ಲೌಕಿಕ ಕರ್ಮ, ಬರೀ ಒಂದು ಜಡ ಕರ್ಮವನ್ನ ಚಿಂತನೆ ಮಾಡುತ್ತಾ ಅದನ್ನೇ ಮನಸ್ಸಿಟ್ಟು ಮಾಡೋದು ಲೌಕಿಕ ಫಲವನ್ನೇ ಕೊಡುತ್ತೆ. ಅದು ನಮಗೆ ಬಂಧಕ ಆಗತ್ತೆ. ಒಳ್ಳೆ ಒಂದು ಯಜ್ಞ ಮಾಡಿದ್ರು, ಎಲ್ಲ ಸಾಮಗ್ರಿ ತಂದು ಎಲ್ಲವೂ ಮಾಡಿ ಚಂದಾಗಿ ಮಾಡಿದ್ರು, ಆ ಒಂದು ಒಳ್ಳೆ ಕಾರ್ಯದಿಂದ ಬರುವಂತ ಒಂದು ಒಳ್ಳೆ ಕಾರ್ಯ ಬಂಧಕವೇ ಆಗತ್ತೆ. ಆ ಕಾರ್ಯದಿಂದ ಅದೇ ಕಾರ್ಯವನ್ನ ಭಗವಂತನಲ್ಲಿ ಮನಸ್ಸಿಟ್ಟು, ಅದು ಹೇಗೆ ಅಂಬೋದನ್ನು ಹೇಳ್ತಾರೆ, ಮನಸ್ಸಿಟ್ಟು ಮಾಡಿದ್ರೆ ಅದೇ ಕಾರ್ಯ ಮೋಚಕ ಆಗತ್ತೆ. ಅಂದ್ರೆ ನಾವು ಯಜ್ಞಕ್ಕೆ ಅಧಿಕಾರಿಗಳೇ ಅಲ್ಲ. ಯಜ್ಞ ಮಾಡೋದಕ್ಕೆ ಮೂರು ವರ್ಗದವರಿಗೆ ಅಧಿಕಾರ ಉಂಟು. ಆ ಮೂರಲ್ಲಿ ಒಬ್ಬರೇ ಮಾಡಿ ಯಜ್ಞ ಯಜನ ಮಾಡಿಸೋರು ಬ್ರಾಹ್ಮಣರೇ ಇರಬೇಕು, ಗಂಡಸರೇ ಇರಬೇಕು. ಮತ್ತು ನಮಗೆ ಏನು ಫಲ ಇದೀನಿ ಅಂದ್ರೆ, ಯಜ್ಞ ಅಂಬೋದು ಆ ಒಂದು ಅಗ್ನಿಮುಖದಲ್ಲಿ ಮಾಡುವುದು ಒಂದೇ ಅಲ್ಲ. ಫಾರ್ ಎಕ್ಸಾಂಪಲ್, ನೀವು ತಗೊಂಡ್ರೆ ಸನ್ಯಾಸಿಗಳಿಗೆ ಆ ಒಂದು ಅಗ್ನಿಮುಖದಲ್ಲಿ ಆರಾಧನೆ ಇಲ್ಲ, ಸೊ ಮೋಕ್ಷ ಇಲ್ಲ ಅಂತ ಆಗೋದಿಲ್ಲ. ಹಾಗೇನೆ ನಮ್ ಸ್ತ್ರೀಗಳಿಗೆ ಏನು ಅಂದ್ರೆ, ನಾವು ಮಾಡುವಂತ ನಿತ್ಯ ಕ್ರಿಯೆಗಳಿದೆಲ್ಲ ಆ ಕ್ರಿಯೆಗಳನ್ನ ಒಂದು ಅನುಸಂಧಾನ ಪೂರ್ವವಾಗಿ ನಾವು ಚಿಂತನೆ ಮಾಡಿದ ಯಜ್ಞ ಮಾಡುವಾಗಲೂ ಚಿಂತನೆ ಮಾಡಬಹುದು, ಅಥವಾ ನಾವು ಡೇ ಟು ಡೇ ಕಾರ್ಯದಲ್ಲಿ ಚತುರ್ದಶಿಯಲ್ಲಿ ಆಯುರ್ಯಜ್ಞ ಪ್ರಕರಣದಲ್ಲಿ ಅದನ್ನ ಹೇಳಿದ್ದಾರೆ ತ್ಯಾಗ ಮಾಡಬೇಕು ಅಂತ. ಹೀಗ್ ಮಾಡಿದ್ರೆ ಆ ಭಗವಂತನ ಜೊತೆಯಲ್ಲಿಯೇ ನಾವು ಆ ಒಂದು ಮೋಕ್ಷವನ್ನು ಹೊಂದಬಹುದು, ಈ ಒಂದು ಸಂಸಾರದಲ್ಲಿನೂ ನಮ್ಗೆ ಪಾವಿತ್ರತೆ ಸಿಕ್ಕತ್ತ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫಸ್ಟ್ ಅವತಾರವನ್ನ ಹೇಳ್ತಾ ಇದ್ದಾರೆ. ಅವತಾರ ಹೇಗಾಯ್ತು ಎಂಬುದನ್ನ ಭಾಗವತ 3ನೇ ಸ್ಕಂದ 13ನೇ ಅಧ್ಯಾಯ ಇದರಿಂದ ಶುರು ಮಾಡ್ತಾರೆ. ಅಲ್ಲಿ ಸೃಷ್ಟಿ ಭಗವಂತನ ಒಂದೊಂದು ಭಗವಂತ ಬ್ರಹ್ಮನಲ್ಲಿ ಇದ್ದು ಒಂದೊಂದು ರೀತಿಯಿಂದ ಹಾಗೆ 4 ಮುಖದಿಂದ ಏನೇನೆಲ್ಲ ಸೃಷ್ಟಿ ಮಾಡಿದ್ದ ಅಂತ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ. ಅಲ್ಲಿ ಬೇಸಿಕಲಿ ಏನ್ ಹೇಳೋದು, ಅದಲ್ಲಿ ತಾತ್ಪರ್ಯ ಏನು ಅಂದ್ರೆ ಪ್ರತಿ ಒಂದು ಇನ್ಕ್ಲೂಡಿಂಗ್ ಇದು ಯಾಗ ಯಜ್ಞವೂ ಬರುತ್ತೆ ಅಲ್ಲಿ, ಅದು ಒಂದೊಂದು ಭಗವಂತನ ಒಂದೊಂದು ಮುಖಕ್ಕೆ ಮುಖದಲ್ಲಿ ಆಧಾರ ಕೊಂಡಿದ್ದ ಅಂತ ಅದಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಬರುವಾಗ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರ, ಯಾಕೆಂದ್ರೆ ಸೃಷ್ಟಿ ಮಾಡಬೇಕು, ಇತರ ಲೋಕಗಳೆಲ್ಲ ಆಗಿದೆ, ಮಹಾ ಜನ ತಪ ಎಲ್ಲಾ ಲೋಕಗಳು ಇದೆ, ಈ ಭೂಮಿ ಏನಾಗಿದೆ ಸ್ವಯಂ ಆಗಿ ತನಗೆ, ಆ ಭೂಮಿಯನ್ನ ಯಾರು ಏನು ಮಾಡಿಲ್ಲ, ಅದು ಆ ಒಂದು ರಸಾತಲ ಲೋಕದಲ್ಲಿ ಕುಸಿದು ಬಿದ್ದು ಬಿಡುತ್ತೆ. ಇಟ್ ಇಸ್ ಕವರ್ಡ್ ಬೇಸಿಕಲಿ ವಿತ್ ವಾಟರ್. ಸೊ ಅದನ್ನ ಹೇಗೆ ಸೃಷ್ಟಿ, ಈ ಮನುಷ್ಯರ ಸೃಷ್ಟಿ ಮಾಡಿ ಅವ್ರ ಮೂಲಕವಾಗಿ ಸಾಧನೆಯನ್ನ ನಡೆಸಬೇಕು ಈ ದೇವತೆಗಳು. ಸೊ ಏನ್ ಮಾಡೋದು ಅಂತ ಒಂದು ಯೋಚನೆ ಅಂದ್ರೆ ಭಗವಂತನನ್ನ ಭಗವಂತ ಪ್ರಾರ್ಥನೆ ಮಾಡುವಾಗ ಏನಾಗತ್ತಂದ್ರೆ ಈ ಚತುರ್ಮುಖ ಬ್ರಹ್ಮನ ಮೂಗಿನಿಂದ ಒಂದು ಚಿಕ್ಕ ಒಂದು ವರಾಹ ಹೊರಗೆ ಬರ್ತಾರೆ. ಹೊರಗೆ ಬಂದು ಅದು ಏನಾಗತ್ತಂದ್ರೆ ತಕ್ಷಣ ಇನ್ಸ್ಟಂಟ್ಲಿ ದೇವರು ತನ್ನ ದೊಡ್ಡ ಆಕಾರವನ್ನ ತೋರಿಸ್ತಾನೆ. ಆ ದೊಡ್ಡ ಆಕಾರವನ್ನ ತೋರಿಸುವಾಗ ಅದಕ್ಕೆ ಜನಗಳಿಗೆ ಅಲ್ಲಿ ವರ್ಣನೆ ಬರುತ್ತೆ, ಎಲ್ಲಾ ಋಷಿಗಳು ಜ್ಞಾನಿಗಳು ಕೊಂಡಾಡಿದ್ರು ಅಂತ. ಆವಾಗ ಸಂದೇಹ ಬರುತ್ತೆ, ಏನೇನು ಭೂಮಿನೇ ಅಲ್ಲ, ಎಲ್ಲಿಂದ ಬಂದ್ರು ಈ ಋಷಿ ಮುನಿಗಳು ಅಂದ್ರೆ ಅಲ್ಲಿ ಆಚಾರ್ಯ ಹೇಳ್ತಾರೆ, ಆ ಮಹರ್ ಜನ ತಪ ಲೋಕದಲ್ಲಿಲ್ಲ ಇರುವಂತ ಆ ಜ್ಞಾನಿಗಳು ಆ ರೂಪವನ್ನ ನೋಡಿದಾಗ ತಕ್ಷಣ ಇದು ಭಗವಂತನೇ ಅಂತ. ಯಾಕೆಂದ್ರೆ ಅವ್ರಿಗೆ ಆ ರೂಪ ನೋಡಿ ತುಂಬಾ ಆಹ್ಲಾದ ಆಗತ್ತೆ, ಸಂತೋಷ ಆಗತ್ತೆ. ಸೊ ಭಗವಂತ ತನ್ನ ಲೀಲೆಯನ್ನ ತೋರಿಸ್ತಾ ಆ ನೀರಲ್ಲಿ ಹೋಗ್ತಾನೆ. ನೀರಲ್ಲಿ ಹೋಗಿ ಆ ಸೂಕರ ರೂಪಕ್ಕೆ ಬೇಸಿಕಲಿ ಜಸ್ಟ್ ಲಿಫ್ಟಿಂಗ್ ಅಪ್ ಅದು ಒಂದು. ಇನ್ನೊಂದು ಅದು ಮಣ್ಣಿಗೆ ಸಂಬಂಧಪಟ್ಟದು ಆಗತ್ತೆ, ಆ ಮೂಸು ಆ ಒಂದು ಭೂಮಿನಿಂದ ಎಲ್ಲ ತೆಗೆದು ಭೂಮಿ ಅಂದ್ರೆ ಭೂಮಿ ಭೂ ಅಭಿಮಾನಿ ದೇವತೆಯನ್ನು ಎತ್ತುಕೊಂಡು ಬಂದು ಆ ಸ್ಥಳದಲ್ಲಿ ಆ ನೀರಿನ ಮೇಲೆ ಇರ್ತಾನಂತ ಭಗವಂತ. ಆವಾಗ ಅವನನ್ನ ವರ್ಣನೆ ಮಾಡುವಾಗ ಹೇಳ್ತಾನೆ, ಅವನು ಹೇಗಿದ್ದ ಅಂದ್ರೆ ಅವನ ಒಂದೊಂದು ರೋಮಕೂಪದಲ್ಲಿನೂ ಒಂದೊಂದು ಸಮುದ್ರ, ಒಂದು ದೊಡ್ಡ ಜಲಾಶಯ, ಸಮುದ್ರ ದೊಡ್ಡ ಜಲಾಶಯಕ್ಕೆ ಆಶ್ರಯವಾಗಿದಂತ ಒಂದು ರೋಮಕೂಪ. ಹಾಗಿರುವಾಗ ಬೈ ದಟ್ ಎಲ್ಲಾ ಯಜ್ಞ ಸಾಮಗ್ರಿಯನ್ನು ಎಲ್ಲವೂ ಅವನನ್ನ ಆಶ್ರಯ ಹೊಂದಿದೆ. ಆದ ಕಾರಣದಿಂದ ಅವರನ್ನ ಯಜ್ಞಾತ್ಮಕ ಅಂತ ಕರೀತಾರೆ. ಯಜ್ಞಾತ್ಮಕ ಅವನೇ ಯಜ್ಞ ಸ್ವರೂಪಿಯಾಗಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಸೊ ಇದು ಹೇಳಿ ಒಂದೊಂದು ಭಗವಂತನ ಯಾವ ಯಾವ ಭಾಗ ಯಾವ ಯಾವ ಯಜ್ಞ ವಸ್ತುಗಳಿಗೆ ಆಧಾರ ಯಾವ ಆಶ್ರಯವಾಗಿದೆ ಎಂಬುದನ್ನ ವರ್ಣನೆ ಮಾಡ್ತಾರೆ. ಸೊ ಪ್ರಸಿದ್ಧ ಯಜ್ಞದಲ್ಲಿ ಏನಿರಬೇಕು ಅಂದ್ರೆ ಫಸ್ಟ್ ಅವನ ಚರ್ಮ ಇದೆಲ್ಲ, ಅವನ ಚರ್ಮವೇ ಆ ವೇದಕ್ಕೆ ಆಶ್ರಯವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಆ ಚರ್ಮದಿಂದ ಇರುವಂತ ಆ ರೋಮ ಇದೆಲ್ಲ, ಒಂದೊಂದು ಇಂಡಿವಿಜುವಲ್ ರೋಮ ಬಂದು ಅದು ಕುಶ ಅಂದ್ರೆ ಆ ಒಂದು ಯಜ್ಞ ಮಾಡ್ಲಿಕ್ಕೆ ಬೇಕಾದ ಆ ಒಂದು ಟೈಪ್ ಆಫ್ ಗ್ರಾಸ್, ಅದು ರೋಮ ಭಗವಂತನ ರೋಮದಲ್ಲಿ ಆಶ್ರಯ ಹೊಂದಿದೆ ಅಂತ ಹೇಳ್ತಾರೆ. ಆಮೇಲೆ ಯಜ್ಞದಲ್ಲಿ ಬಳಸುವಂತ ತುಪ್ಪ, ಆ ತುಪ್ಪಕ್ಕೆ ಯಾವ್ದು ಆಶ್ರಯ ಅಂದ್ರೆ ಭಗವಂತನ ನೇತ್ರ ಕಣ್ಣುಗಳೇ ತುಪ್ಪಕ್ಕೆ ಆಶ್ರಯವಾಗಿದೆ ಅಂತ. ಮತ್ತು ಭಗವಂತನ ಪಾದ ಇದಕ್ಕೆ 4 ಪಾದ ಇದೆ. 4 ಪಾದ ಬಂದು 4 ವಿಧದ ಅಗ್ನಿಹೋತ್ರಗಳಿಗೆ, ಅಂದ್ರೆ ಒಂದು ಹೋಮ ಒಂದು ಯಜ್ಞ ಮಾಡಬೇಕಂದ್ರೆ 4 ಸೆಟ್ಸ್ ಆಫ್ ಪ್ರೀಸ್ಟ್ ಇರಬೇಕು. ಒಬ್ರು ಫಸ್ಟ್ ವೇದಗಳನ್ನ ಉಚ್ಚಾರಣೆ ಮಾಡುವಂತ ಹೋತ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಅಧ್ವರ್ಯು ಅಂತ ಹೇಳ್ತಾರೆ. ಅಧ್ವರ್ಯು ಕೆಲಸ ಏನು ಅಂದ್ರೆ ಯಾವ ಯಾವ ಕಾಲದಲ್ಲಿ ಆ ಯಜ್ಞ ಸಾಮಗ್ರಿಗಳಿದೆಲ್ಲ ಆ ಯಜ್ಞ ಸಾಮಗ್ರಿಗಳನ್ನ ಜೋಡಣೆ ಮಾಡಬೇಕು. ಫಸ್ಟ್ ಇದು ಬರಬೇಕು, ಇದಾದ್ಮೇಲೆ ಅದು ವಿಂಗಡನೆ ಮಾಡಿ ಯಾವ ಯಾವ ಕಾಲದಲ್ಲಿ ಯಾವ ಯಾವುದನ್ನ ಯಾವ ರೀತಿಯಲ್ಲಿ ಹಾಕಬೇಕು ಅಂಬುದು ಇದು ಪ್ರಾಕ್ಟಿಕಲ್. ಅದನ್ನ ಇವರು ಉಚ್ಚಾರಣೆ ಮಾಡಬೇಕು. ಆ ಯಜ್ಞ ಮಂತ್ರಗಳನ್ನ ವೇದ ಮಂತ್ರಗಳನ್ನ ಋಗ್ವೇದಿಗಳು ಹೇಳಬೇಕು, ಅವ್ರನ್ನ ಹೋತೃ ಅಂತ ಕರೀತಾರೆ. ಆ ಯಜ್ಞ ಸಾಮಗ್ರಿಗಳನ್ನ ವಿಂಗಡನೆ ಮಾಡಿ ಆಯಾ ಕಾಲದಲ್ಲಿ ಆಯಾ ಒಂದು ಅಗ್ನಿಗಳಲ್ಲಿ ಹಾಕಬೇಕು. ಅನೇಕ ಇಷ್ಟಿಗಳಿರುತ್ತೆ, ಯಾವ ಯಾವ್ದಲ್ಲಿ ಯಾವ ಯಾವ್ದು ಸೇರ್ಬೇಕು ಅದು ಹಾಕಬೇಕು. ಅದೊಂದು ಅಧ್ವರ್ಯನ ಕೆಲಸ. ಮತ್ತು ಮೂರನೇದು ಬಂದು ಅದು ಋಗ್ವೇದ ಯಜ್ಞ ಮತ್ತು ಸಾಮವೇದ. ಸಾಮವೇದಕ್ಕೆ ಬರುವಾಗ ಸಾಮವೇದದಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಆ ಸಾಮವೇದ ಹೇಳುವಾಗ ಅದು ಸ್ವರಗಳು ಮಾತ್ರ ಅಲ್ಲ, ಅಲ್ಲಿ ಧ್ವನಿಯೂ ಸೇರ್ಕೊಳ್ಳುತ್ತೆ. ಸೊ ಭಗವಂತನ ಸ್ವರದಿಂದಲೂ ಅವನ ಸ್ವರದಿಂದಲೂ ಅವನು ಪ್ರತಿಪಾದ್ಯ. ಆ ನಾದದಿಂದಲೂ ಧ್ವನಿಯಿಂದಲೂ ಅದು ಸ್ವರವನ್ನ ವ್ಯಂಜನ ಮಾಡಿ ಅದು ಮೂಲಕವಾಗಿ ಅವನು ಪ್ರತಿಪಾದ್ಯನಾಗ್ತಾನಂತ ಆ ಒಂದು ಉದಾತ್ತ ಅನುದಾತ್ತ ಪ್ರತಿಯ ಸ್ವರಿತ ಇದು ಮೂಲಕವಾಗೆ ಆ ಸ್ವರಗಳ ಮೂಲಕವಾಗಿನ ಭಗವಂತನನ್ನ ಕೊಂಡಾಡುದು. ಅದಕ್ಕೆ ಉದ್ಗಾತರು ಅಂತ ಹೇಳ್ತಾರೆ, ಅವರು ಸಾಮವೇದವನ್ನ ಧ್ಯಾನ ಮಾಡ್ತಾರೆ. ಮತ್ತು ಇದು ಮೂರು ಆದ ಮೇಲೆ ಇನ್ನೊಬ್ರು ಇರ್ತಾರೆ, ಅವರು ಬ್ರಹ್ಮ ಅಂತ ಕರೀತಾರೆ. ಈ ಬ್ರಹ್ಮ ಅಂಬುವವರು ಏನ್ ಮಾಡ್ಬೇಕಂದ್ರೆ ಇವರು ತನ್ನ ಮನಸ್ಸನ್ನ ಭಗವಂತನಲ್ಲೇ ನಿಲ್ಸಿರ್ಬೇಕಂತ. ಯಾವಾಗಂದ್ರೆ ಆ ಪ್ರಾತರನುವಾಕ ಅಂತ ಶುರು ಒಂದು ಯಜ್ಞ ಮಾಡುವಾಗ ಪ್ರಾತರನುವಾಕ ಅಂತ ಹೇಳ್ತಾರೆ. ಇದು ಪ್ರಾರ್ಥನಾದಿಂದ ಶುರು ಆಗತ್ತೆ, ಆಮೇಲೆ ಕೊನೆಗೊಳಿಸುವುದು ಆರತಿ ಆರ್ ಪರಿಧಾನೀಯ ಅಂತ ಹೇಳ್ತಾರೆ. ಆ ಪ್ರಾತರನುವಾಕದಿಂದ ದಟ್ ಇಸ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಆರತಿ ತನಕ ಇವ್ರು ಮಾಡುವಂತ ಕೆಲಸ ಏನು ಅಂದ್ರೆ ಆ ಬಾಯಿ ಮುಚ್ಕೊಂಡಿರ್ಬೇಕು, ಅಂದ್ರೆ ಮಾತಾಡೋದಿಲ್ಲ ಅಂತ. ಅವರು ಈ ಬ್ರಹ್ಮ ಅಂಬೋರು ಎಲ್ಲವನ್ನೂ ಕಲಿತವರಾಗಿರ್ಬೇಕು, ನಾಲ್ಕು ವೇದಗಳನ್ನು ಗೊತ್ತಿರ್ಬೇಕು. ಅದು ಮಾತ್ರ ಇಲ್ಲ, ಪ್ರಾಯಶ್ಚಿತ್ತ ಅಂತ ಏನಾರು ಲೋಪದೋಷಗಳು ಏನಾರ ಆದ್ರೆ ಅದನ್ನ ತಿದ್ದುವ ಕೆಲಸ ಇವರ ಜವಾಬ್ದಾರಿಯಾಗಿದೆ. ಸೊ ಇವ್ರ ಅದೇ ಇರಬೇಕಂತ. ಸೊ ಹೀಗೆ ನಾಲ್ಕು ಜನ ಇರಬೇಕು, ಇವ್ರಿಗೆ ಅಸಿಸ್ಟೆನ್ಸ್ ನಾಲ್ಕು ಜನ ಇರ್ತಾರೆ. ನಾಲ್ಕು ಜನ ಈಚ್ ಟೀಚರ್ಸ್ ಫೋರ್ 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 ಇರ್ತಾರೆ, ಟೋಟಲಿ 16 ಆಗ್ತಾರೆ. ಇದು ಈ ನಾಲ್ಕು ಜನನು ನಾಲ್ಕು ಪಾದಗಳ ಭಗವಂತನ ಪಾದವನ್ನ ಆಶ್ರಯ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದ್ ಏನ್ ಆಗತ್ತೆ ಅಂದ್ರೆ ಇಲ್ಲಿ ಆಹುತಿಯನ್ನ ಹಾಕ್ಲಕ್ಕೆ ಒಂದು ಪಾತ್ರೆಗಳಿರತ್ತಂತೆ. ಆ ಪಾತ್ರೆಗಳಿಗೆ ಶುಕ್ ಶ್ರವ ಅಂತ ಹೇಳ್ತಾರೆ, ಶುಕ್ ಶ್ರವ ಅಂತ ಹೇಳ್ತಾರೆ. ಶುಕ್ ಅಂದ್ರೆ ಒಂದು ದೊಡ್ಡದಾಗಿರುವಂತ ಒಂದು ಏನು ಚಮಚೆ ಅಂತ ಹೇಳ್ತೀವಲ್ಲ, ಆ ತುಪ್ಪವನ್ನ ಆಹುತಿಯಲ್ಲಿ ಹಾಕಲಕ್ಕೆ ಬಳಸುವಂತ ನೀವು ಇವಾಗ್ಲೂ ನೋಡಬಹುದು. ಎರಡು ಚಮಚೆಗಳನ್ನ ಇಟ್ಕೊಂಡಿರ್ತಾರೆ ಅವರು, ಆಚಾರ್ಯ ಅವರಿಗೆ ಪುರೋಹಿತರು ಎರಡು ಇಟ್ಕೊಂಡಿರ್ತಾರೆ. ಒಂದು ಶುಕ್ ಅಂತಾರೆ, ಶುಕ್ ಅಂಬುದು ಆ ಒಂದು ಯಜ್ಞದಲ್ಲಿ ಹಾಕುವಂತ ಡೈರೆಕ್ಟ್ ಆಗಿ ಹಾಕೋದು, ಆ ಒಂದು ಚಮಚೆಯಿಂದ ಹಾಕೋದಕ್ಕೆ ಶುಕ್ ಅಂತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಶ್ರವ ಅಂತಾರೆ, ಅದು ಏನಂದ್ರೆ ಚಿಕ್ಕದು, ಅದು ಇನ್ನೂ ಚಿಕ್ಕದಾಗಿರತ್ತೆ. ಅದು ಏನ್ ಮಾಡತ್ತೆ ಅಂದ್ರೆ ಈ ಶುಕ್ನಲ್ಲಿ ದಟ್ ಈಸ್ ಬೇಸಿಕಲಿ ಒನ್ ಇಸ್ ಡೈರೆಕ್ಟ್ಲಿ ವಿಲ್ ಬಿ ಪೋರಿಂಗ್ ಇನ್ ಟು ದ ಫೈರ್, ಇನ್ನೊಂದು ಅದಕ್ಕೆ ಫೀಡರ್, ಆ ಶುಕ್ಗೆ ಫೀಡರ್ ಈ ಶ್ರವ ಅಂತ. ಸೊ ಶುವ ಅಂತ. ಸೊ ಇದು ಎರಡು ಇರತ್ತೆ, ಈ ಬೇಸಿಕಲಿ ಟೂ ಲ್ಯಾಡಲ್ಸ್ ಇರಬೇಕು. ಇದು ಇದು ಏನು, ಇದು ಯಾವುದನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಇದು ಹೇಳ್ತಾರೆ ಶುಕ್ ಅಂಬೋದು ಅದನ್ನ ಮುಖವನ್ನ ಬಾಯಿ ಒಂದು ಶುಕ್ರನ್ನ ಬಾಯನ್ನ ಆಶ್ರಯ ಮಾಡ್ಕೊಂಡಿದೆ. ಶುವ ಅಂಬೋದು ಮೂಗನ್ನ ಆಶ್ರಯ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇನ್ನೊಂದು ಪಾತ್ರೆ ಇರಬೇಕಂತ, ಅದ್ ಪಾತ್ರೆಗೆ ಇಡಾ ಪಾತ್ರ ಅಂತ ಕರೀತಾರೆ. ಈ ಇಡಾ ಪಾತ್ರೆ ಯಾವ್ದಾಗಿದೆ ಅಂದ್ರೆ ಹೇಳ್ತಾರೆ, ಇಡಾ ಪಾತ್ರ ಅಂಬೋದು ಬೇಸಿಕಲಿ ಏನು ಅಂದ್ರೆ ಆ ಒಂದು ಆಹುತಿ ಕೊಡ್ಲಕ್ಕೆ ಬೇಕಾದ ಸಾಮಗ್ರಿಯನ್ನ ಹೊತ್ತುಕೊಂಡು ಹೋಗುವಂತ ಪಾತ್ರೆ. ಇದು ಯಾವುದು, ಇಡಾ ಪಾತ್ರ ಅಂತ ಕರೀತಾರೆ. ಈ ಇಡಾ ಪಾತ್ರಕ್ಕೆ ಇಡಾ ಪಾತ್ರ ಯಾವುದನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಇಡಾ ಪಾತ್ರ ಬಂದು ಭಗವಂತನ ಆ ಒಂದು ವರಾಹನ್ನ ಉದರವನ್ನ ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಯಜ್ಞದಲ್ಲಿ ಬರುವಂತ ಆಹುತಿ ಕೊಟ್ಟ ಸೋಮ ಅದು ಪ್ರಸಾದ ಅಂತ ತಗೊಳ್ಳಿ, ಅದನ್ನ ನಾವು ಗ್ರಹಣ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಕಪ್, ಬೇಸಿಕಲಿ ಎ ಕಪ್ ದಟ್ ವಿ ಡ್ರಿಂಕ್ ವಿತ್, ಅದು ಬಂದು ಏನು ಅಂದ್ರೆ ಚಮಸ ಅಂತ ಕರೀತಾರೆ. ಈ ಚಮಸ ಏನಾಗಿದೆ ಅಂದ್ರೆ ಈ ಭಗವಂತನ ಕಿವಿ ಆ ಕಿವಿಯಲ್ಲಿ ಒಂದು ತುಂಬಿದೆ ನೋಡಿ, ಆ ಕಿವಿ ಆ ಒಂದು ಇಯರ್ ಕ್ಯಾವಿಟಿ ಅದನ್ನ ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ದೇವರಿಗೆ, ಈ ಬ್ರಹ್ಮನಿಗೆ, ದೇವತೆಗಳಿಗೆ ಕೊಡುವಂತ ಒಂದು ಭಾಗಗಳು ಅಂತ ಇರುತ್ತೆ. ಪ್ರಸಾದವನ್ನ, ಶೇಷವನ್ನ, ಯಜ್ಞ ಶೇಷವನ್ನ ಅವರಿಗೆ ಕೊಡಬೇಕು, ಆಹುತಿಯಲ್ಲಿ ಕೊಡಬೇಕು. ಅದು ಯಾವ್ದಾಗಿದೆ, ಅದಕ್ಕೆ ಪ್ರಶಿತ್ರ ಅಂತ ಕರೀತಾರೆ. ಈ ಪ್ರಶಿತ್ರ ಅಂಬೋದು ಯಾವುದು ಅಂದ್ರೆ ಮುಖ ಅಂತ ಹೇಳ್ತಾರೆ, ಬಾಯಿ, ಆಕ್ಚುಲಿ ಬಾಯಿ ಅಂತ ಹೇಳ್ತಾರೆ. ಆಮೇಲೆ ಈ ಸೋಮವನ್ನ ತೆಗೆದು ಹಾಕಲಕ್ಕೆ ಬಳಸುವಂತ ಇನ್ನೊಂದು ಸೋಂಕು, ಅದಕ್ಕೆ ಗ್ರಹ ಅಂತ ಕರೀತಾರೆ. ಅದು ಏನು ಅಂದ್ರೆ ಭಗವಂತನ ಕುತ್ತಿಗೆ ಅಂತ ಹೇಳ್ತಾರೆ. ಇಷ್ಟೇ ಆದಮೇಲೆ ಆ ಭಗವಂತ ಅಲ್ಲಿ ವರಾಹರೂಪಿ ಪರಮಾತ್ಮ ಬಂದು ಆ ಒಂದು ಬಾಯನ್ನ ಮೆಲುಕು ಹಾಕ್ತಾ ಇರ್ತಾನಂತೆ. ಅದನ್ನ ಏನಂದ್ರೆ ಅದೇ ಅದನ್ನ ಅಗ್ನಿಹೋತ್ರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ವರ್ಣನೆ ಮಾಡ್ತಾ ಬರ್ತಾರ. ಸೊ ಇದಾದ್ಮೇಲೆ ಏನ್ ಹೇಳ್ತಾರಂದ್ರೆ ಆದ್ಮೇಲೆ ಒಂದು ಯಜ್ಞ ಮಾಡಬೇಕಂದ್ರೆ ಅದರಲ್ಲಿ ಇನ್ನು ಕೆಲವು ಅಂಶಗಳು ಉಂಟು. ಇದು ಯಜ್ಞಕ್ಕೆ ಬೇಕಾದ ಸಾಮಗ್ರಿ ಹೇಳಿದ್ವಿ. ಇನ್ನು ಯಜ್ಞ ಮಾಡಬೇಕಂದ್ರೆ ಏನ್ ಮಾಡ್ತಾರಂದ್ರೆ ಆ ಯಜ್ಞಕ್ಕೆ ದೀಕ್ಷಾ, ಫಸ್ಟ್ ಮೊಟ್ಟ ಮೊದಲಿನಲ್ಲಿ ಮಾಡುವಂತದ್ದು ದೀಕ್ಷಾ ಅಂತ ಹೇಳ್ತಾರೆ. ಈ ದೀಕ್ಷಾ ಅಂಬೋದು ಒಂದು ದೀಕ್ಷಾವನ್ನ ಇಷ್ಟು ದೀಕ್ಷಾ ತಗೋಬೇಕಂದ್ರೆ ದಟ್ ಈಸ್ ನಾನು ಮಾಡ್ತಾ ಇದ್ದೀನಿ, ಈ ತರ ಮಾಡ್ತೀನಿ ಅಂಬೋ ಸಂಕಲ್ಪ ಬಂದು ಒಂದು ಹೋಮ ದ್ವಾರ ತಗೊಳ್ತಾರೆ. ಹೋಮಕ್ಕೆ ಈಷ್ಟಿ ಅಂತ ಅಂದ್ರೆ ಆ ಒಂದು ಫೈರ್ ವುಡ್ ಎಲ್ಲ ಇಷ್ಟು ಮಾಡೋದು, ಸೊ ಅದಕ್ಕೆ ಈಷ್ಟಿ ಅಂತ ಕರೀತಾರೆ. ಸೊ ಅದು ದೀಕ್ಷಣೀಯ ಈಷ್ಟಿ ಅಂತಾರೆ. ಸೊ ಈಷ್ಟಿಲಿ ಆಹುತಿಯನ್ನ ಹಾಕಿ ನಾನು ಈ ತರ ಯಜ್ಞ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹೇಳ್ಬೇಕು. ಸೊ ಇದು ಏನಾಗಿದೆ, ಭಗವಂತನಲ್ಲಿ ಎಲ್ಲವೂ ಆಧಾರಪಟ್ಟಿದೆ. ಈ ದೀಕ್ಷಣೀಯ ಈಷ್ಟಿ ಯಾವ್ದಾಗಿದೆ ಅಂದ್ರೆ ಭಗವಂತ ಪುನಃ ಪುನಃ ಅವತಾರ ತಕ್ಕೊಂಡು ಬರ್ತಾನಲ್ಲ, ಅದೇ ಈ ದೀಕ್ಷಣೀಯ ಈಷ್ಟಿಯಾಗಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ನೆಕ್ಸ್ಟ್ ದೀಕ್ಷಾ ಆದ್ಮೇಲೆ ನೆಕ್ಸ್ಟ್ ಬರೋದು ಉಪಸದ ಅಂತ ಹೇಳ್ತಾರೆ. ಈ ಉಪಸದ ಅಂದ್ರೆ ಏನು ಅಂದ್ರೆ ಇದು ಉಪಸದ ಅಂಬುದು ಮೂರು ಇಷ್ಟಿ. ಅದು ಫಸ್ಟ್ ದೀಕ್ಷಾ ತಗೊಳ್ಳೋದು ಒಂದು ಇಷ್ಟಿ, ಒಂದು ಹೋಮ ತರ, ಒಂದು ಚಿಕ್ಕ ಹೋಮ ತರ ಮಾಡೋದು. ಆಮೇಲೆ ಉಪಸದ ಅಂಬುದು ಮೂರು ಇಷ್ಟಿಗಳು. ಅದು ಏನು ಅಂದ್ರೆ ಪ್ರಾಯಣೀಯ ಉದಯನೀಯ ಪ್ರಾವರ್ಜ್ಯ ಅಂತ ಮೂರಿರುತ್ತೆ. ಇದು ಪ್ರಾಯಣೀಯ ಅಂದ್ರೆ ಫಸ್ಟ್ ಶುರು ಮಾಡೋದು, ಆಮೇಲೆ ಉದಯನೀಯ ಅಂದ್ರೆ ಮುಗಿಸೋದು, ಮತ್ತು ಈ ಒಂದೊಂದು ಸಾತಿ ಉಪಸದ ಮಾಡುವಾಗಲೂ ಒಂದು ಶುರು ಮಾಡ್ಬೇಕಂತ, ಅದಕ್ಕೆ ಪ್ರಾವರ್ಗ್ಯ ಅಂತ, ಪ್ರಾವರ್ಗ್ಯ ರೈಟ್ಸ್ ಅಂತ ಹೇಳ್ತಾರೆ. ಇದು ಮಾಡ್ಬೇಕಂತ ಮೂರು ಅಂಶಗಳಿದೆ ಈ ಉಪಸದಾಯದಲ್ಲಿ. ಮೂರು ಇಷ್ಟಿ, ಈ ಮೂರು ಇಷ್ಟಿ ಬಂದು ಭಗವಂತನಲ್ಲಿ ಎಲ್ಲಿ ಆಧಾರಪಟ್ಟಿದೆ ಅಂದ್ರೆ ಹೇಳ್ತಾರೆ, ಈ ಫಸ್ಟ್ ಪ್ರಾಯಣೀಯ ಉದಯನೀಯ ಅಂಬೋದು ಆ ಒಂದು ಸೂಕರಕ್ಕೆ ಇರುವಂತ ಒಂದು ಟಸ್ಕ್ ಅಂತ ಹೇಳ್ತೀವಲ್ಲ, ಒಂದು ಟಸ್ಕ್ ತರ ಇರುತ್ತಲ್ಲ ಸೂಕರಕ್ಕೆ, ಆ ಒಂದು ಹಲ್ಲುಗಳು ಅದು ಅದನ್ನ ಆಧಾರಪಟ್ಟಿದೆ ಅಂತ ಹೇಳ್ತಾರೆ. ಪ್ರಾವರ್ಗ್ಯ ಅಂಬೋದು ಏನಂದ್ರೆ ಭಗವಂತನ ಆ ನಾಲಿಗೆಗೆ ಆಧಾರಪಟ್ಟಿದೆ ಅಂತ ಹೇಳ್ತಾರೆ. ಇದಾದ ಮೇಲೆ ಸ್ವಲ್ಪ ಕ್ಲಿಷ್ಟವಾಗೇ ಇರುತ್ತೆ. ಜಸ್ಟ್ ಐ ಮೇಕ್ ಅ ರೈಟ್ ಅಪ್ ಆಲ್ಸೋ, ಜಸ್ಟ್ ಒಂದು ಬ್ರಾಡ್. ನಾವು ದಿನಾಗ್ಲೂ ನಮ್ಗೆ ಅಷ್ಟು ಚಿಂತನೆ ಇದೆಲ್ಲ ನೆನಪಿಟ್ಟುಕೊಂಡು ಮಾಡಕ್ ಆಗಲ್ಲ. ಒಂದು ಸತಿ ಓದಿದನ್ನು, ಒಂದು ಸತಿ ಒಂದು ಚಿತ್ರನೆ ಬಂದ್ರು ಅದಕ್ಕೇನೋ ಫಲ ಉಂಟೇ ಉಂಟು. ಸೊ ಬೇಸಿಕಲಿ ನೆಕ್ಸ್ಟ್ ಬರೋದು ಭಗವಂತನ ಒಂದು ಯಾಗ ಯಜ್ಞ, ಏನೇ ಮಾಡ್ಬೇಕಂದ್ರು ಒಂದು ದೀಕ್ಷೆ ತಕೋಬೇಕಂದ್ರೆ ಒಂದು ಸಂಕಲ್ಪ ಇರಬೇಕು. ಫಸ್ಟ್ ಸಂಕಲ್ಪ ಆದ ಮೇಲೆ ದೀಕ್ಷೆ ಬರುತ್ತೆ. ಈ ಸಂಕಲ್ಪ ಏನಾಗಿದೆ ಅಂದ್ರೆ ಭಗವಂತನನ್ನ ತಲೆಯಾಗಿದೆ ಅಂತ ಹೇಳ್ತಾರೆ. ಭಗವಂತನ ಶಿರ ಭಾಗವೇ ಆ ಸಂಕಲ್ಪ ಅಂತ ಆಗಿದೆ ಅಂತ ಹೇಳ್ತಾರೆ. ಮತ್ತು ಭಗವಂತನಲ್ಲಿ ಒಂದು ಯಜ್ಞ ಮಾಡಬೇಕಂದ್ರೆ ಅಲ್ಲಿ ಅಗ್ನಿಗಳು ಇರುತ್ತೆ, ಮೂರು ಐದು ಅಗ್ನಿಗಳಿರುತ್ತೆ. ಈ ಐದು ಅಗ್ನಿಗಳಲ್ಲಿ ಎರಡು ಅಗ್ನಿಗಳನ್ನ ಇಲ್ಲಿ ಹೇಳ್ತಾರೆ. ಏನು ಅಂದ್ರೆ ಸಭ್ಯ ಅವಸಭ್ಯ ಅಂತ ಅಂದ್ರೆ ನಮ್ಗೆ ಮೂರು ಅಗ್ನಿಗಳು ಗೊತ್ತು, ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಮೂರು ಗೊತ್ತು. ಇಲ್ಲಿ ಎರಡನ್ನ ಹೇಳ್ತಾ ಇದ್ದಾರೆ, ಸಭ್ಯ ಅವಸಭ್ಯ ಅಂತ ಹೇಳ್ತಾ ಇದ್ದಾರೆ. ಈ ಸಭ್ಯ ಅವಸಭ್ಯ ಏನಾಗಿದೆ ಭಗವಂತನಿಗೆ, ಉಳಿದ ಮೂರು ನಮ್ಗೆ ಗೊತ್ತು. ಉಳಿದ ಮೂರು ಏನು ಅಂತ ನಾವು ವೈಶ್ವಾನರ ಯಜ್ಞ ಅಲ್ಲಿ ವೈಶ್ವಾನರ ರೂಪ ಭಗವಂತನನ್ನ ಹೇಳುವಾಗ ಅಲ್ಲಿ ಆಹ್ವನೀಯ ಅಂಬೋದು ಆ ಒಂದು ಬಾಯಿಂದ ಬರುತ್ತ ಆಹ್ವನೀಯ ಅಂಬೋದು ಆ ದಕ್ಷಿಣಾಗ್ನಿ ಎಂಬುದು ಮನಸ್ಸಾಗಿದೆ, ಆಮೇಲೆ ದಾಸಪತ್ಯ ಅಂಬೋದು ಸದ್ಯವಾಗಿದೆ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಬಂದು ಸಭ್ಯ ಅವಸಭ್ಯ ಅದು ಏನಾಗಿದೆ ಅಂದ್ರೆ ಈ ಪ್ರಾಣ ಅಪಾನ ಅಂಬೋ ಆ ಗಾಳಿಗಳು ಹೋಗಿ ಭಗವಂತನ ಉಸಿರೇ ಸಭ್ಯ ಅವಸಭ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಭಗವಂತನ ವೀರ್ಯ ಭಗವಂತನ ಶಕ್ತಿಯೇ ಅದು, ಭಗವಂತನ ಶಕ್ತಿ ಅಂದ್ರೆ ಭಗವಂತ ಆ ರಸರೂಪನಾಗಿದ್ದಾನೆ, ಅದೇ ಸೋಮರಸವಾಗಿದೆ. ಮತ್ತು ಭಗವಂತ ನಿಂತಿರುವ ಆ ಭಂಗಿ ಇದಲ್ಲ, ಅದೇ ತ್ರಿಸವನವಾಗಿದೆ ಅಂದ್ರೆ ತ್ರಿಸವನ ಮೂರು ಸವನಗಳು ಯೂಶಲಿ ಏನ್ ಮಾಡ್ತಾರಂದ್ರೆ ಪ್ರಾತಃ ಸವನ, ಮಾಧ್ಯಮ ದಿನ ಸವನ, ಸಾಯಂ ಸವನ ಅಂತ ಮೂರು ಸವನಗಳು ಮಾಡ್ತಾರೆ, ಮೂರು ಬ್ರಾಡ್ ಯಜ್ಞಗಳನ್ನ ಮಾಡ್ತಾರೆ. ಸೊ ಇದು ಭಗವಂತನ ಆ ಒಂದು ಭಂಗಿ ಆಗಿದೆ ಅಂತ ಹೇಳ್ತಾರೆ. ಮತ್ತು ಈ ಸಪ್ತ ಧಾತುಗಳು ಇರುತ್ತಂತ, ಸಪ್ತ ಧಾತುಗಳು ಇದೆಲ್ಲ ಭಗವಂತನಲ್ಲಿ ಹೇಗೆ ಅನ್ವಯ ಮಾಡ್ಬೇಕಂದ್ರೆ ಅವನಲ್ಲಿ ಅಪ್ರಾಕೃತವಾಗಿ ಎಲ್ಲವೂ ಇರುತ್ತೆ. ನಾವು ಪ್ರಾಕೃತವಾಗಿ ನಮ್ಗೆ ಅಪ್ರಾಕೃತವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ ಕಾರಣದಿಂದ ಇದನ್ನ ಪ್ರಾಕೃತವಾಗಿ ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಹೇಳಿರುವಂತ ಪ್ರತಿ ಒಂದು ಅಪ್ರಾಕೃತವಾಗಿ ಅವನಲ್ಲಿ ಅವನದ್ದೇ ರೂಪವಾಗಿ ಇದೆ. ಸೊ ಇಲ್ಲಿ ಸಪ್ತ ಧಾತುಗಳನ್ನ ಹೇಳ್ತಾರೆ. ಈ ಸಪ್ತ ಧಾತುಗಳು ಯಾವುದಕ್ಕೆ ಆಶ್ರಯವಾಗಿದೆ ಅಂದ್ರೆ ಈ ಒಂದು ಸೋಮಯಾಗ ಮಾಡಬೇಕಂದ್ರೆ ಅದ್ರಲ್ಲಿ ಮೇನ್ ಆಗಿ ಏಳು ವಿಧದ ಸೋಮಯಾಗಗಳು ಇದೆ. ಇದಕ್ಕೇನ್ ಹೇಳ್ತಾರಂದ್ರೆ ಆ ಏಳು ಏನಂದ್ರೆ ಅಗ್ನಿಸ್ತೋಮ, ಅತಿ ಅಗ್ನಿಸ್ತೋಮ, ಉಕ್ತ, ಷೋಡಶಿ, ವಾಜಪೇಯ, ಆಪ್ತೋರ್ಯಾಮ, ಅತಿರಾತ್ರ ಅಂತ ಏಳು, ಎಂಟನೇದು ಬಿಟ್ಟುಬಿಟ್ಟಿದ್ದಾರೆ. ಎಂಟನೇದು ಇದಲೇ ಬಂದ್ಬಿಡುತ್ತೆ, ಗೋಸವ ಅಂತ ಹೇಳ್ತಾರೆ, ಅದು ಇದಲೇ ಬಂದ್ಬಿಡುತ್ತೆ. ಸೊ ಈ ಏಳು ಟೈಪ್ಸ್ ಆಫ್ ಯಾಗಗಳನ್ನ ಏಳು ಧಾತುಗಳಾಗಿದೆ ಈ ಭಗವಂತನ ಏಳು ಧಾತುಗಳು, ಸಪ್ತ ಧಾತುಗಳು ಈ ಸಪ್ತ ವಿಧ ಆ ಒಂದು ಯಾಗವನ್ನ ಆಶ್ರಯ ಯಾಗಕ್ಕೆ ಆಶ್ರಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತು ಇನ್ನು ಎರಡು ಹೇಳ್ತಾರೆ ಏನಂದ್ರೆ ಈ ಒಂದು ಯಾಗಗಳು ಮಾಡೋವಾಗ ಈ ಯಾಗಗಳಿಗೆ ಯಾಗ ಈಸ್ ಅ ಬಿಗರ್ ಥಿಂಗ್, ಅಶ್ವಮೇಧ ಯಾಗ ಅಂತ ಹೇಳ್ತೀವಿ. ಯಾಗ ಅಶ್ವಮೇಧ ಯಾಗ ಮಾಡ್ಬೇಕಂದ್ರೆ ಇಂದ ದೇರ್ ಆರ್ ಸೆವರಲ್ ಹೋಮಗಳಿರುತ್ತೆ, ಡಿಫ್ರೆಂಟ್ 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 ಸೆಟ್ ಆಫ್ ಹೋಮಗಳಿರುತ್ತೆ. ಸಮ್ ಹೋಮ ದೇ ರನ್ ಫಾರ್ ಅಬೌಟ್ ತ್ರೀ ಡೇಸ್, ಸಮ್ ಹೋಮ ರನ್ ಫಾರ್ ಸೆವರಲ್ ಇಯರ್ಸ್, ಹೀಗೆ ಇರುತ್ತೆ. ಸೊ ಇದಕ್ಕೆಲ್ಲ ಸತ್ರಗಳು ಅಂತ ಕರೀತಾರೆ. ಸೊ ಈ ಸತ್ರಗಳೆಲ್ಲ ಭಗವಂತನ ಜಾಯಿಂಟ್ಸ್, ಆ ಭಗವಂತನ ಜಾಯಿಂಟ್ಸ್ ಇರುತ್ತಲ್ಲ ಅದನ್ನ ಆಶ್ರಯ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದ್ರಲ್ಲಿ ಎರಡು ಟೈಪ್ ಯಜ್ಞ ಅಂತ ಹೇಳುವಾಗ ಯಜ್ಞದಲ್ಲಿ ಎರಡು ಭಾಗಗಳು ಉಂಟು. ಯಜ್ಞ ಅಂದ್ರೆ ದೇವರ ಪೂಜೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಯಜ್ಞದಲ್ಲಿ ಯಾಗ ಮತ್ತು ಕ್ರತು ಅಂತ ಹೇಳ್ತಾ ಇದ್ದಾರೆ. ಯಾಗ ಬೇರೆ ಕ್ರತು ಬೇರೆ, ಏನು ಡಿಫ್ರೆನ್ಸ್ ಅಂದ್ರೆ ಒಂದು ಯಾಗ ಮಾಡುವಾಗ ಆ ಯಾಗ ಮಾಡುವಾಗ ಇಟ್ ಕ್ಯಾನ್ ಬಿ ಈದರ್ ಯಜ್ಞ ಆರ್ ಕ್ರತು. ಸೊ ಇದು ಯಜ್ಞ ಅಂಬೋದು ಬಂದು ಸೋಮರಸ ಇರಲ್ಲ ಅಲ್ಲಿ, ವಿಥೌಟ್ ಸೋಮರಸ ಬಳಸೋದು ಯಜ್ಞ. ಕ್ರತು ಅಂಬೋದು ಸೋಮರಸ ಇದ್ರೆ ಅದು ಕ್ರತು ಆಗತ್ತೆ. ಸೊ ಇದು ಇದು ಎರಡೂ ಭಗವಂತನನ್ನೇ ಆಶ್ರಯ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಹೀಗೆ ಭಗವಂತನ ಒಂದು ಅವತಾರವನ್ನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಭಗವಂತ ಡಿಫ್ರೆಂಟ್ ಯಜ್ಞ ಸಾಮಗ್ರಿಗೆ ಆಶ್ರಯವಾಗಿದೆ ಅಂತ ಇಲ್ಲಿ ಆ ಯಜ್ಞ ರೂಪ ಭಗವಂತನನ್ನ ಒಂದು ಚಿತ್ರವನ್ನ ಕೊಡ್ತಾರೆ. ಇದು ಭಗವಂತನ ಬಗ್ಗೆ. ದೆನ್ ನೆಕ್ಸ್ಟ್ ಬರೋದು ನಮ್ಗೆ ಏನು ಅಂದ್ರೆ ಈ ಟರ್ಮಿನಾಲಜಿಸ್, ಇದು ನಮ್ಮ ಸೆಕೆಂಡ್ ಬಂದು ನಾವು ಅನುಸಂಧಾನದಲ್ಲಿ ನಾವು ಮಾಡುವಂತ ಕ್ರಿಯೆಗಳಲ್ಲಿ ಬಳಸ್ತೀವಿ. ಇನ್ನೊಂದು ಸಾಕ್ಷಾತ್ತಾಗ ಆ ಒಂದು ಕಾರ್ಯ, ಆ ಒಂದು ಹೋಮ ಮಾಡೋದು, ಅದನ್ನೂ ಬಳಸ್ತೀವಿ. ಸೊ ಅದು ಎರಡನ್ನ ನೋಡೋಣ. ಸೊ ಇಲ್ಲಿ ಆಯುರ್ಯಜ್ಞ ಪ್ರಕರಣದಲ್ಲಿ ಇದನ್ನ ಶಾಗ ಅನುಸಂಧಾನ, ನಮ್ಮ ನಿತ್ಯ ಕ್ರಿಯೆಗಳಲ್ಲಿ ಶಾಗ ಅನುಸಂಧಾನ ಮಾಡಬೇಕು ಅಂಬೋದನ್ನ ಹೇಳ್ತಾರೆ. ಅದು ಏನಂದ್ರೆ ಫಸ್ಟ್ ದೀಕ್ಷಾ ಅಂತ ಇಲ್ಲಿ ನೋಡಿದ್ವಿ. ದೀಕ್ಷಾ ಬಂದು ಭಗವಂತನಲ್ಲಿ ಎಲ್ಲಿ ಆಶ್ರಯ ಆಗಿದೆ ಅದೆಲ್ಲ ಇಷ್ಟು ತನಕ ನೋಡಿದ್ದೀವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ದೀಕ್ಷಾ ಅಂಬೋದು ನಾವು ನಮ್ಗೆ ವ್ಯಾಧಿ, ನಮ್ಗೆ ಏನೇನು ಉಪದ್ರವಗಳೆಲ್ಲ ಬರುತ್ತೋ ಆ ಉಪದ್ರವಗಳಲ್ಲೆಲ್ಲ ಸಹನೆ ಮಾಡೋದು. ಏನು ಉಪದ್ರವ ಅಂದ್ರೆ ರೋಗ ರುಜಿನಗಳು ಇರಬಹುದು, ಹಸಿವೆ ಏಕಾದಶಿ ದಿವಸ ಹಸಿವೆ ಬಾಯಾರಿಕೆ ಮುಂತಾದೆಲ್ಲ ಬರುತ್ತಲ್ಲ, ಆ ಒಂದು ಉಪದ್ರವಗಳು ಆ ಕಷ್ಟಗಳು ಅದನ್ನ ದೀಕ್ಷ ಅದನ್ನ 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 ಸರಿಯಾಗಿ ತಕೊಳ್ಳುವಂತ ವಿಧಾನ ಎಲ್ಲವನ್ನು ಸಹನೆ ಮಾಡುವಂತ ಭಗವಂತ ಕೊಟ್ಟಿದ್ದು ಅಂತ ಅದನ್ನ ಸಹನೆ ಮಾಡುವುದು ಅದಕ್ಕೆ ದೀಕ್ಷ ಅಂತ ಹೇಳ್ತಾರೆ. ನಮ್ಗೆ ಏನಾದ್ರು ಹಸಿವೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದನ್ನ ನಾವು ದೇವರಲ್ಲಿ ಯಾವಾಗ ಚಿಂತನೆ, ದೇವರೇ ಹೀಗೆ ಕೊಟ್ಟಿದ್ದಾನೆ ಹಸಿವೆ ಎಂಬುದನ್ನ ನನ್ಗೆ ಕೊಟ್ಟಿದ್ದಾನೆ ಅಂತ ಆ ಚಿಂತನೆ ಮಾಡೋದಕ್ಕೆ ದೀಕ್ಷ ಅಂತ ಹೇಳ್ತಾರೆ. ಇದಕ್ಕೆ ಅಭಿಮಾನಿ ದೇವತೆಯನ್ನು ಹೇಳ್ತಾರೆ, ಇದನ್ನ ಶತರೂಪ ದೇವಿ ಅಭಿಮಾನಿಯಾಗಿದ್ದಾಳೆ ಅಂತ ಹೇಳ್ತಾರೆ. ಇದು ದೀಕ್ಷಾ ಕರೆಸ್ಪಾಂಡ್ಸ್ ಆ ಭಗವಂತನ ಅವತಾರಗಳು ಬಂದು 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 ಭಗವಂತ ಹೋಗೋದು ಅಂದ್ರೆ ಇಲ್ಲಿ ಏನ್ ಅವತಾರಗಳು ಬರುತ್ತೆ ಅಂದ್ರೆ ಈ ನಮ್ಗೆ ಹಸಿವೆ ಆಗತ್ತೆ, ಹಸಿವೆ ಆದಾಗ ಈ ಭಗವಂತನ ನೆನಪು ಬರಬೇಕಲ್ಲ, ಈ ಭಗವಂತ ಯಜ್ಞನಾಮಕ ಭಗವಂತನ ನೆನಪು ಬರಬೇಕಲ್ಲ, ಆ ಅವತಾರ ನಮ್ಮಲ್ಲಿ ಆ ಅವತಾರ ಆವಿರ್ಭಾವ ಆ ಒಂದು ರೂಪ ಆವಿರ್ಭಾವ ಆದಾಗ ಹಸಿವೆ ಆದಾಗ ಆ ಯಜ್ಞನಾಮಕ ಪರಮಾತ್ಮ ಅವತಾರವನ್ನ ನಮ್ಮ ನೆನಪಲ್ಲಿ ತರೋದು. ಆ ಅವತಾರ ಅಂತಿಲ್ಲ, ಯಾವುದೇ ಅವತಾರ ಇದ್ರೂ ಪರವಾಗಿಲ್ಲ, ತಿರುಗಾ ತಿರುಗಾ ಪುನಃ ಪುನಃ ಅವತಾರ ಭಗವಂತ ತಾಳುವುದು. ಈ ಅವತಾರ ರೂಪ ಭಗವಂತ ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ಮೀ. ಈ ಯಜ್ಞ ಈ ದೀಕ್ಷೆ ನಮ್ಗೆ ಸುಲಭವಾಗತ್ತೆ, ಈಸಿಲಿ ವಿ ಕ್ಯಾನ್ ಡೂ ದಟ್. ಈ ದೀಕ್ಷೆ ದಿನಾಗ್ಲೂ ಮಾಡ್ಬೋದು ನಾವು. ಸೊ ಇದು ದೀಕ್ಷೆ ಆಗತ್ತೆ. ಈ ನೆನಪು ನಮ್ಗೆ ಬರಬೇಕಂದ್ರೆ ಶತರೂಪ ದೇವಿ ಶತರೂಪಾದೇವಿಯ ಅನುಗ್ರಹ ಬೇಕು. ಸೊ ಅವಳು ಅಭಿಮಾನಿ ಆಗ್ತಾಳೆ. ಸೊ ಇದು ದೀಕ್ಷೆ ಆಗತ್ತೆ. ದೆನ್ ಉಪಸದ ಅಂತ, ಉಪಸದ ಅಲ್ಲಿ ನೋಡಿದ್ವಿ, ಉಪಸದ ಅಂಬೋದು ಭಗವಂತನ ಹೇಗೆ ಒಂದು ಟಸ್ಕ್ ಅನ್ನ ಆಧಾರಭೂತವಾಗಿದ ಆಧಾರ ಪಟ್ಟಿದೆ ಅಂತ ನಾವು ನೋಡಿದೀವಿ. ಇಲ್ಲಿ ಉಪಸದ ಏನು, ನಮ್ಗೆ ಏನು ಉಪಸದ ಅಂದ್ರೆ ನಮಗೆ ಬಂದು ಆ ಒಂದು ನಮ್ಗೆ ಒಂದು ಒಂದು ಯಜ್ಞ ಇವಾಗ ಏನೋ ಒಂದು ಪೂಜೆ ಮಾಡ್ತಾ ಇದ್ವಿ, ಏನೋ ಒಂದು ಆರಾಧನೆ ಮಾಡ್ತಾ ಇದ್ವಿ, ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ, ಅತಿಥಿಗಳಿಗೆ ಭೋಜನ ಹಾಕ್ಲಕ್ ಮುಂಚೆ ನಾವು ಊಟ ಮಾಡಲ್ಲ. ಸೊ ಅತಿಥಿಗಳು ಬಂದ ಮೇಲೆ ಅವ್ರುಗಳಿಗೆ ನಾವು ಭೋಜನ ಎಲ್ಲಾ ಬಡಿಸ್ತೀವಿ, ಎಲ್ಲಾ ವಿಧ ಅವ್ರಿಗೆ ಏನೇನು ಆಶನ ಪಾನ ಏನೇನು ಕೊಡಬೇಕಾದೆಲ್ಲ ಕೊಡ್ತೀವಲ್ಲ, ಅಂದ್ರೆ ನಾವು ಮಾಡುವಂತ ವ್ಯಾಪಾರಗಳು ಟುವರ್ಡ್ಸ್ ಅದರ್ಸ್, ಅದಕ್ಕೆ ಉಪಸದ ಅಂತ ಹೇಳ್ತಾ ಇದ್ದಾರೆ. ಇದು ಉಪಸದ ಆಗತ್ತೆ. ಆಮೇಲೆ ದೀಕ್ಷಾ ಆಮೇಲೆ ಸುತ ಒಂದು ಯಜ್ಞ ಆಗಬೇಕಂದ್ರೆ ಆ ಯಜ್ಞದಲ್ಲಿ ಇಷ್ಟು ಹೇಳಿದ್ದೀವಿ. ಅಲ್ಲಿ ಫಸ್ಟ್ ನಾನು ಹೇಳುವಾಗ ಭಗವಂತನ ಆ ಒಂದು ಭಗವಂತನ ಚರ್ಮ ಬಂದು ವೇದಕ್ಕೆ ಆಧಾರವಾಗಿದೆ ಅಂತ ಹೇಳಿದೆ. ಅದನ್ನು ಎಲ್ಲವೂ ಅಡಗವಾಗಿದೆ. ಏನು ಅಂದ್ರೆ ಆ ವೇದದಲ್ಲಿ ಶಸ್ತ್ರ ಸುತ ಸ್ತೋತ್ರ ಶಸ್ತ್ರ ಅಂತ ಎರಡಿದೆ. ಏನಿದು ಅಂದ್ರೆ ಶಸ್ತ್ರ ಅಂದ್ರೆ ಏನು, ಸ್ತೋತ್ರ ಅಂದ್ರೆ ಏನು? ಸ್ತೋತ್ರ ಅಂದ್ರೆ ನಮ್ಗೆ ಎಲ್ಲರಿಗೆ ಗೊತ್ತು, ಸ್ತೋತ್ರ ಅಂದ್ರೆ ಭಗವಂತನ ಬಗ್ಗೆ ಹೇಳುವುದು ಗಾನ. ಅದಕ್ಕೆ ಏನ್ ಹೇಳ್ತಾರ ಅಂದ್ರೆ ಅದಕ್ಕೆ ಎಕ್ಸಾಕ್ಟ್ ಏನ್ ಹೇಳ್ತಾರಂದ್ರೆ ಸ್ತೋತ್ರ ಅಂದ್ರೆ ಪ್ರಗೀತ ಮಂತ್ರ, ಪ್ರಕೃಷ್ಟವಾಗಿ ಗಾನ ಮಾಡುವಂತ ಮಂತ್ರ ಅಂದ್ರೆ ಪ್ರಕೃಷ್ಟ. ಆ ಸ್ತೋತ್ರ ನಾವು ಹೇಳುವಾಗ ಆ ಪ್ರಕೃಷ್ಟ ಭಗವಂತನ ಒಂದು ಗುಣಗಾನವನ್ನ ನಾವು ಹೇಳ್ತೀವಿ. ಅದು ಕೇಳುವ ಯಾಕೆ ಹೇಳ್ತೀವಿ, ಆ ಕೇಳುವ ಮೂಲಕವಾಗೆ ಮಂತ್ರ ಅಂತ ಅದಕ್ಕೆ ಕರೀತಾರೆ. ಅದಕ್ಕೇನು ಮಂತ್ರ ಅಂತಾನೆ ಕರೀತಾರೆ, ಯಾಕೆಂದ್ರೆ ಇದನ್ನು ಕೇಳುವಾಗ ಅದು ಯೋಚನೆಯನ್ನು ಸ್ವಲ್ಪ ಮಾಡ್ತೀವಿ. ಸ್ತೋತ್ರ ಒಂದು ಎರಡು ಲೈನ್ ಸ್ತೋತ್ರ ಹೇಳುವಾಗ ಮನಸ್ಸಿಟ್ಟು ಯೋಚನೆಯನ್ನು ಮಾಡ್ತೀವಿ. ಸೊ ಆವಾಗ ಏನಾಗತ್ತೆ, ಆ ಮನನದಿಂದ ತ್ರಾಯತಿ ನಮ್ಮ ಕಷ್ಟಗಳು ದೂರ ಆಗುತ್ತೆ. ಸೊ ಅದಕ್ಕೆ ಬೇಸಿಕಲಿ ಸ್ತೋತ್ರ ಅಂದ್ರೆ ಸುಪೀರಿಯರ್ ಮಂತ್ರ, ಸೆಟ್ ಮ್ಯೂಸಿಕ್. ಈ ಸ್ತೋತ್ರಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಈ ವೇದದಲ್ಲೇ ಇದಂತ. ಸ್ತೋತ್ರ ಅಂದ್ರೆ ಬೇಸಿಕಲಿ ಗಾನ. ಅದಕ್ಕೆ ಬೇಸ್ ಏನು ಅಂದ್ರೆ ಬಹಿಷ್ಪವಮಾನ ಅಂತ ಹೇಳ್ತಾರೆ. ಅದು ಪವಮಾನ ಅಂತ, ಪವಮಾನ ಮಂಡಲದಿಂದ ಬೇಸ್ಡ್ ಅಂದ ಎಲ್ಲವೂ ಹೊರಟಿದೆ. ಇಟ್ ಕ್ಯಾನ್ ಬಿ ಇನ್ ಕನ್ನಡ, ಇಟ್ ಕ್ಯಾನ್ ಬಿ ಇನ್ ಎನಿ ಲ್ಯಾಂಗ್ವೇಜ್, ಬಟ್ ಸ್ತೋತ್ರ ಅಂದ್ರೆ ಅದೇ ಭಾಷಾ ಬೇರೆ ಬೇರೆ ಇರ್ಬೋದು, ಬಟ್ ಅದು ಪ್ರಗೀತ ಮಂತ್ರ ಅಂತ ಹೇಳ್ತಾರೆ. ಆ ಸ್ತೋತ್ರವನ್ನೇ ಹೇಳ್ತಾರೆ. ಬಟ್ ಯಜ್ಞದಲ್ಲಿ ಆ ವೇದದಲ್ಲಿ ಇರುವಂತ ಆ ಪವಮಾನ ಮಂಡಲದಿಂದ ಪವಮಾನ ಸೂಕ್ತದಿಂದಲೇ ಎಲ್ಲ ಪವಮಾನ ಮಂಡಲದಿಂದ ಎಲ್ಲವೂ ಹೇಳ್ತಾರೆ, ಅದು ಸ್ತೋತ್ರ ಆಗುತ್ತೆ. ಆಮೇಲೆ ಸ್ತೋತ್ರ ಹೇಳುವಾಗ ಆ ಸ್ತೋತ್ರವನ್ನ ಹೇಳುವವರು ಉದ್ಗಾತ್ರು ಅಂತ ಹೇಳ್ತಾರೆ. ಉದ್ಗಾತ್ರು ಅವ್ರು ಹೇಳ್ತಾರೆ. ಆ ಉದ್ಗಾತ್ರು ಕೇಳಿದ ಮೇಲೆ ನಮ್ಮ ಮನಸ್ಸು ಭಗವಂತನಲ್ಲಿ ನಿಲ್ಲಿಸುವಂತೆ ಆ ರೀತಿಯಿಂದ ಅವ್ರು ಹೇಳ್ತಾರೆ. ಅವ್ರು ಉದ್ಗಾತ್ರು ಇದು ಹೇಳಿದ ಮೇಲೆ ಹೋತ್ರು ಅಂತ ಇರ್ತಾರಲ್ಲ ಋಗ್ವೇದಿಗಳು, ಅವ್ರು ಏನ್ ಮಾಡ್ತಾರಂದ್ರೆ ಶಸ್ತ್ರ ಸಂಶನ ಅಂತ ಹೇಳ್ತಾರೆ. ಶಸ್ತ್ರ ಶಂಶನ ಅಂದ್ರೆ ಏನು ಅಂದ್ರೆ ಪ್ರಾರ್ಥನಾ ಶಂಶನ ಸ್ತುತಿ ಮಂತ್ರ ಅಂತ ಹೇಳ್ತಾರೆ. ಇದು ಏನ್ ಅರ್ಥ ಇದಕ್ಕೆ ಅಂದ್ರೆ ಬೇಸಿಕಲಿ ಇದನ್ನ ಆಚಾರ್ಯರು ಕರ್ಮ ನಿರ್ಣಯದಲ್ಲಿನೂ ಹೇಳಿದ್ದಾರೆ, ಐತ್ರೇಯ ಭಾಷೆಯಲ್ಲಿ ಹೇಳಿದ್ದಾರೆ. ಇದಕ್ಕೆ ಬನ್ನಂಜೆ ಆಚಾರ್ಯರು ತುಂಬಾ ಚೆನ್ನಾಗಿ ಈ ವಿಹರಣ ಮೆಥಡಾಲಜಿ ವಿಹರ ಈ ಶಸ್ತ್ರ ಅಂದ್ರೆ ಏನು, ಶಸ್ತ್ರ ಅಂದ್ರೆ ಏನ್ ಮಾಡೋದು ಅಂದ್ರೆ ಇಟ್ ಇಸ್ ಬೇಸಿಕಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು. ಆ ಋಗ್ವೇದ ಮಂತ್ರಗಳನ್ನ ತಕೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಹೇಗೆ ಅಂದ್ರೆ ಅದಕ್ಕೆ ಗೊತ್ತಿರಬೇಕು. ಅದಕ್ಕೆ ಹೇಗೆ ಮಾಡಬೇಕಂದ್ರೆ ಆಚಾರ್ಯರು ಹೇಳ್ತಾರೆ ಸರ್ವ ಶಬ್ದ ವಾಚ್ಯತ್ವ ಅಂತ. ಅಂದ್ರೆ ಒಂದೊಂದು ಅಕ್ಷರನ ಒಂದೊಂದು ಪ್ರತಿ ಪ್ರತಿ ಅಕ್ಷರವನ್ನು ಭಗವಂತನನ್ನೇ ಸ್ತೋತ್ರ ಮಾಡುತ್ತೆ. ಎಲ್ಲವೋ ಭಗವಂತ ರೂಪ. ಅದೇ ನಾವು ನೋಡಿದೀವಿ, ಅದೇ ಆನಂದ ಇಂದ್ರ ಹೀಗೆ ನೋಡಿದೀವಿ. ಇನ್ನೂ ಮೀನಿಂಗ್ಸ್ ಇರುತ್ತೆ ಆ ಒಂದೊಂದಕ್ಕೇನು. ಸೊ ಅದು ಗೊತ್ತಿರೋರ್ಗೆ ಏನಾಗತ್ತೆ, ನಾವು ನೀವು ಹೇಳ್ಬೇಕಂದ್ರೆ ನಾವು ಹೇಳುವಂತ ಸ್ತೋತ್ರಗಳು ಸರಿಯಾಗಿರ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು, ಮಾತ್ರೆಗಳು ಸರಿಯಾಗಿರ್ಬೇಕು, ಇದೆಲ್ಲ ನಾವು ನೋಡ್ಬೇಕು. ಬಿಕಾಸ್ ನಮ್ಗೆ ಅರ್ಥ ಆಗಲ್ಲ, ಒಂದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದ ವರ್ಡ್ಸ್, ಹಾಗೆ ನಾವು ಹೇಳ್ತೀವಿ. ಬಟ್ ಇದನ್ನ ಗೊತ್ತಿರೋರು ಏನ್ ಮಾಡ್ತಾರಂದ್ರೆ ದೇ ಕ್ಯಾನ್ ಮಿಕ್ಸ್ ಅಂಡ್ ಮ್ಯಾಚ್. ಇದು ಏನು ಮಿಕ್ಸ್ ಅಂಡ್ ಮ್ಯಾಚಿಂಗ್ ಅಂದ್ರೆ, ಒಂದು ಆಚಾರ್ಯರು ಇದಕ್ಕೇನೋ ಉದಾಹರಣೆ ತುಂಬಾ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಕರ್ಮ ನಿರ್ಣಯದಲ್ಲಿ ಹೇಳ್ತಾರೆ. ಕರ್ಮ ನಿರ್ಣಯದಲ್ಲಿ ಇದು ನಾವು ನೋಡಿದಾಗ ಬಂತು. ಕರ್ಮ ನಿರ್ಣಯದಲ್ಲಿ ನಾವು ಹಿಂದೆ ಹೇಳಿದಾಗೆ ದೇರ್ ಇಸ್ ಒನ್ ಯಾಗ ಷೋಡಶಿ ಅಂತ ಹೇಳ್ತಾರೆ. ಷೋಡಶಿ ಅಂದ್ರೆ ಷೋಡಶಿ, ಇವಾಗ ಷೋಡಶಿ ಇಟ್ಕೊಂಡು ವಿಹರಣ ಮಾಡ್ಬೇಕು. ವಿಹರಣ ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೇಕು ಅನ್ಕೊಳ್ಳಿ. ಈ ಷೋಡಶಿಯನ್ನ ಅವ್ರು ಹೇಳ್ತಾರೆ, ಋಗ್ವೇದಿಗಳು ಹೇಳುವರು ಈ ತರ ನಾನು ಷೋಡಶಿ ಹೀಗೆ ಹೇಳ್ತೀನಿ ಅಂತ ಹೇಳಿದ ಮೇಲೆ ಇನ್ನೊಬ್ರು ಹಾಗೆ ಆಗಲಿ ಓಂ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಇವ್ರು ಏನ್ ಮಾಡ್ತಾರೆ, ಷೋಡಶಿ ಅಂದ್ರೆ ಏನಾಗುತ್ತೆ, ಷೋಡಶಿ ಅಂದ್ರೆ ಷೋಡಶಿ ಷೋಡಶಿ ಎರಡು ರೈತು. ಇಲ್ಲಿ 16 ಅಕ್ಷರ, ಷೋಡಶಿ ಅಂದ್ರೆ 16 ಅಲ್ವಾ, ನಾನು 16 ಅಕ್ಷರಗಳಿಂದ ಒಂದು 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 ಲೈನ್ಗೆ 16 ಅಕ್ಷರಗಳು, ನಾನು 16 ಅಕ್ಷರಗಳಿಂದ ಈ ಭಗವಂತನನ್ನ ಕೊಂಡಾಡ್ತೀನಿ ಅಂತ ಹೇಳ್ತಾರೆ. ಸೊ 16 ಅಕ್ಷರ ಪ್ಲಸ್ 16 ಅಕ್ಷರ ಆಗತ್ತೆ, 16 32 ಅಕ್ಷರಗಳು ಆಗ್ಬೇಕು. ಈ 32 ಅಕ್ಷರಗಳು ಅಂದ್ರೆ ಇದು ಅನುಷ್ಠುಪ್ ಆಗತ್ತೆ, ಅನುಷ್ಠುಪ್ ಬರಬೇಕು. ಸೊ ಇವಾಗ ಏನ್ ಮಾಡ್ತಾರಂದ್ರೆ ಇವ್ರುಗಳು ಈ ವಿಂಗಡಣೆ ಹೇಗ್ ಮಾಡ್ತಾರಂದ್ರೆ, ದೇ ವಿಲ್ ಟೇಕ್ ಒನ್ ಮಂತ್ರ, ಎನಿ ಮಂತ್ರ, ಎನಿಥಿಂಗ್ ದಟ್ ಹ್ಯಾಸ್ ಗಾಯತ್ರಿ ಮೀಟರ್ಲಿ ಇರೋದನ್ನ, ಗಾಯತ್ರಿ ಮೀಟರ್ಲಿ ಇರೋದು ಅಂದ್ರೆ 24 ಅಕ್ಷರಗಳಾಗುತ್ತೆ. ಆಮೇಲೆ ದೇ ಕ್ಯಾನ್ ಟೇಕ್ ಇಟ್ ಫ್ರಮ್ ಅ ಪಂಕ್ತಿ, ಪಂಕ್ತಿ ಅಂದ್ರೆ 40 ಅಕ್ಷರಗಳಾಗತ್ತೆ. ಸೊ ಏನಾಯ್ತು, 24 ಪ್ಲಸ್ 40 64 ಆಯ್ತು ಅಕ್ಷರಗಳು. ಇದು ಇವರು ಏನು ಪ್ರತಿಜ್ಞೆ ಮಾಡಿದ್ದಾರೆ, ನಾನು ಷೋಡಶೀಲಿ ಭಗವಂತನನ್ನ ಸ್ತುತಿ ಮಾಡ್ತೀನಿ. ಸೊ ಏನಾಯ್ತು, 24 ಪ್ಲಸ್ 40 64 ಆಗತ್ತೆ. ಆ ಷೋಡಶೀಲಿ ಹೇಳ್ತೀನಿ ಅಂದ್ರೆ 16 ಪ್ಲಸ್ 6, ಷೋಡಶಿ ಅಂದ್ರೆ 16, ಎರಡು ಲೈನ್ ಬರಬೇಕು, ಎರಡು ಲೈನ್ ಬಂದು 32 ಆಗತ್ತೆ. ಸೊ ಇವಾಗ ಏನ ಹೇಳಿದಂತೆ ಆಯ್ತು, ಗಾಯತ್ರಿ ಒಂದು, ಗಾಯತ್ರಿ ಒಂದು ಪಂಕ್ತಿ ತಕೊಂಡ್ರೆ ಎರಡು ಷೋಡಶಿ ಆಗತ್ತೆ, ಎರಡು ಷೋಡಶಿ ತರ ಆಗತ್ತೆ. ಸೇಮ್ ಥಿಂಗ್ ದೇ ಕ್ಯಾನ್ ಡೂ ಇಟ್ ವಿತ್ ಟೂ ಅನುಷ್ಠುಪ್, ಎರಡು ಅನುಷ್ಠುಪಿನೊಂದನ್ನು ಹೇಳ್ಬೋದು. ಸೊ ಹೀಗೆ ದಿಸ್ ಟೈಪ್ ಆಫ್ ಮ್ಯಾಥಮ್ಯಾಟಿಕಲಿ, ಇಟ್ಸ್ ನಾಟ್ ಜಸ್ಟ್ ಮ್ಯಾಥಮ್ಯಾಟಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಸರಿಯಾಗಿರತ್ತೆ, ಅಕ್ಷರಗಳ ಅಕ್ಷರಗಳ ಸಂಯೋಜನೆ ಸರಿಯಾಗಿರುತ್ತೆ, ಅರ್ಥಗಳು ಅವ್ರಿಗೆ ಗೊತ್ತಿರತ್ತೆ, ಯಾವ ವರ್ಡ್. ಸೊ ಇಟ್ ಈಸ್ ಅ ವೆರಿ ವೆರಿ ಕಾಂಪ್ಲೆಕ್ಸ್ ಪ್ರಾಸೆಸ್. ಇದಕ್ಕೆ ಬಂದು ಶಸ್ತ್ರ ಅಂತ ಹೇಳ್ತಾರೆ, ಈ ಶಸ್ತ್ರಗಳನ್ನ ಮಾಡ್ತಾರೆ. ಇಲ್ಲಿ ಏನು, ಸೊ ದಿಸ್ ಇಸ್ ವಾಟ್ ಬೇಸಿಕಲಿ ಶಸ್ತ್ರ ಅಂಬುದು, ದಿಸ್ ಇಸ್ ವಾಟ್ ಇಟ್ ಇಸ್. ನಾವು ಇಲ್ಲಿ ಏನು ಸ್ತೋತ್ರಗಳು ಮತ್ತು ಶಸ್ತ್ರಗಳು ನಮ್ಗೆ ಏನಾಗತ್ತೆ ಅಂದ್ರೆ, ಈ ಒಂದು ಸ್ತೋತ್ರಗಳು ಅಂಬುದು ಏನಾಗತ್ತಂದ್ರೆ, ನಾವು ಅತಿಥಿಗಳಿಗೆ ನಾವು ಸತ್ಕಾರ ಎಲ್ಲ ಮಾಡಿದ ಮೇಲೆ ವಿ ಡೋಂಟ್ ಪಾರ್ಟೇಕ್, ನಾವು ಎಂಜಾಯ್ ಮಾಡ್ತೀವಿ, ವಿ ಎಂಜಾಯ್, ನಾವು ತಾಂಬೂಲ ಹಾಕೊಳ್ಳೋದು, ಊಟ ಮಾಡೋದು ಎಲ್ಲ ನಾವು, ವಿ ಪ್ಲೀಸ್ ಅವರ್ಸೆಲ್ಫ್ ಅಂದ್ರೆ ಏನಾಗತ್ತೆ, ನಮ್ಮೊಳಗಿರುವಂತ ಭಗವಂತನಿಗೆ ತೃಪ್ತಿ ಆದ್ರೆ ನಮ್ಗೆ ಸಂತೋಷ ಬರುತ್ತೆ. ಸೊ ಅದು ಸ್ತೋತ್ರ ಆಗತ್ತೆ, ನಾವು ತಕೊಳ್ಳೋದು ಆ ಅನುಸಂಧಾನ ಇಟ್ಟುಕೊಂಡು ಮಾಡಿದ್ರೆ ಅದು ಸ್ತೋತ್ರ ಆಗತ್ತೆ. ಶಸ್ತ್ರ ಏನಾಗತ್ತೆ, ಈ ವಿಹರಣ ಇದೆಲ್ಲ ಮಾಡೋದು ಅಂತ ಇವಾಗ ಹೇಳಿದ್ದೇನಲ್ಲ, ಇದು ಏನಾಗತ್ತೆ ಅಂದ್ರೆ, ಇದು ಬೇಸಿಕಲಿ ಏನಾಗತ್ತೆ ಅಂದ್ರೆ ಶವದಾಹಾದಿ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ನಮ್ ಕೊನೆ ಅಂತ್ಯಕ್ರಿಯೆಗಳೆಲ್ಲ ಆಗತ್ತಲ್ಲ, ಅದು those things. Yakendra, there ali antyakriyegalu or even somebody in your family is also ಇದು ದಿನಾಗ್ಲೂ ನಮ್ಗೆ ಅನುಸಂಧಾನಕ್ಕೆ ಬರಲ್ಲ. ನಾವು ನಿದ್ದೆ ಮಾಡೋವಾಗ ನಿದ್ದೆ ಮಾಡ್ಲಕ್ ಮುಂಚೆ ಆ ಒಂದು ಸೃಷ್ಟಿ ಲಯ ಚಿಂತನೆಯಲ್ಲಿನೂ ಇಟ್ಕೋಬಹುದು. ಮಾಡೋವಾಗ ಅಲ್ಲಿ ದೇಹದಿಂದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿಹರಣ ಆಗಿ ತಿರ್ಗಾ ಇನ್ನೊಂದಾಗಿ ಬರುತ್ತೆ. ಸೊ ಇದು ಬಂದು ಶಸ್ತ್ರ ಸ್ತೋತ್ರ ಸುತ ಶಸ್ತ್ರ ಅಂತ ಹೇಳ್ತಾರೆ. ದೀಕ್ಷಾ ಆಯ್ತು, ಉಪಸದ ಆಯ್ತು, ಸುತ ಶಸ್ತ್ರ ಆಯ್ತು. ಸೊ ಹೀಗೆ ನಮ್ಮ ದೈನಂದಿನ ನಮ್ಮ ಡೇ ಟು ಡೇ ಲೈಫ್ ಇದನ್ನ ನಾವು ಅನುಸಂಧಾನ ಮಾಡ್ಕೋಬೇಕು. ಇದಾದ ಮೇಲೆ ಹೇಳಾಯ್ತದ್ದು ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಒಂದು ಯಜ್ಞ ಮಾಡೋವಾಗ ಏನೇನೆಲ್ಲ ಮಾಡ್ತಾರಂದ್ರೆ ಆ ಒಂದು ಧ್ಯಾನ ಮಾಡ್ತಾರೆ ಮನಸ್ಸಿಟ್ಟು. ತಪ ಅಂತ ಹೇಳೋದು, ತಪ ಅಂದ್ರೆ ಆಲೋಚನೆ, ಧ್ಯಾನ ಇಷ್ಟು ಮಾಡ್ತಾರೆ ಮನಸ್ಸು. ಯಜ್ಞ ಯಾಗ ಮಾಡೋವಾಗ ಅಲ್ಲಿ ಮನಸ್ಸಿಟ್ಟೇ ಮಾಡ್ಬೇಕು, ಮನಸ್ಸು ಎಲ್ಲಿ ಇರೋದು ಆ ಭಗವಂತನಲ್ಲಿ ಇಟ್ಟು ಮಾಡ್ತಾರೆ, ಅದನ್ನ ತಪಸ್ಸು ಅಂತ ಕರೀತಾರೆ. ಆಮೇಲೆ ದಾನವನ್ನ ಕೊಡೋದು, ದಾನ ದಕ್ಷಿಣ ಇದೆಲ್ಲ ನಮ್ಗೆ ಗೊತ್ತಿರೋದೆ, ದಾನ ಕೊಡೋದು ದಕ್ಷಿಣ ಕೊಡೋದು ಇವೆಲ್ಲ ಕೊಡಬೇಕು. ಸೊ ಇಲ್ಲಿ ನಮ್ಮ ಡೇ ಟು ಡೇ ಲೈಫ್ಲಿ ಏನದು ಮಾಡಬೇಕು ಅಂದ್ರೆ, ಇದೊಂದು ನಮ್ಗೆ ಏನು ಅಂದ್ರೆ ನಾವ್ ಇವಾಗ ಓದ್ತಾ ಇದ್ದೀವಿ, ಆರು ಒಂದು ಸ್ತೋತ್ರ ಕಲಿತಾ ಇದ್ದೀವಿ, ಸುಲಭ ಅಲ್ಲ ಅದು. ಯು ಹ್ಯಾವ್ ಟು ಪುಟ್ ಇನ್ ಇಫರ್ಟ್, ದ ಇಫರ್ಟ್ ದಟ್ ಯು ಪುಟ್. ಆ ಇಫರ್ಟ್ ಮಾಡುವಾಗ ನಾವು ಯೋಚನೆ ಮಾಡಿ ಇಫರ್ಟ್ ಹಾಕ್ತೀವಿ. ಒಂದು ಪಾಠ, ಒಂದು ಹರಿಕಥಾಂಸಾರ ಫಸ್ಟ್ ಅಧ್ಯಾಯ ನಾವು ಒಂದು ಹೇಳ್ಬೇಕು, ಆ ಒಂದು ಹಾಡ್ ಹೇಳ್ಬೇಕು, ಅದು ಪ್ರಾಕ್ಟೀಸ್ ಮಾಡ್ತೀವಿ. ಅದಕ್ಕೇನ್ ಹೇಳ್ತಾರೆ, ಕಾಯಕ್ಲೇಶ ಚಿಂತನಾದಿ ರೂಪಂ ಅಂತ ಹೇಳ್ತಾರೆ. ಇದು ಥ್ರೂ ಯುವರ್ ಬಾಡಿ, ಥ್ರೂ ಯುವರ್ ಮೈಂಡ್ ಏಕಾದಶಿ ಮಾಡೋದು ಆ ತರ ಎಲ್ಲ ಒಂದು ಮಾಡೋದಕ್ಕೆ ತಪಸ್ಸು ಅಂತ. ತಾಪವನ್ನ, ನಮ್ಮ ತಾಪವನ್ನ ತೆಗೆಯುತ್ತದೆ. ಸೊ ಈ ಒಂದು ಭಗವಂತನ ಒಂದು ನಾಮೋಚ್ಚಾರಣ, ಭಗವಂತನ ಸ್ಮರಣೆ ಮಾಡೋದು, ಇದು ಬಂದು ತಪ ಅಂತ. ಯಾಕೆಂದ್ರೆ ಬೈ ದಟ್ ಇವಾಗ ನಾರಾಯಣ ಕೃಷ್ಣ ಏನ ಕೇಳೋವಾಗ ಆ ಮನಸ್ಸಿಟ್ಟು ಹೇಳಿದ್ದಾಗ ನಮ್ಮ ಪಾಪ ಎಲ್ಲ ಸುಟ್ಟು ಹೋಗುತ್ತೆ, ಅದೇ ತಪಸ್ಸು. ಆ ದೇಹದ ತಪಸ್ಸು ಅಂದ್ರೆ ಸರಿ ಇವಾಗ ಗ್ರಹಣ ಕಾಲದಲ್ಲಿ ನಾನು 4 hours ನಾನು ಊಟ ಮಾಡ್ಲಂಗಿರ್ತೀನಿ ಹೀಗೆ. ಸೊ ಇದು ನಮ್ಮ ದೇಹಕ್ಕೆ ತಾಪವನ್ನು ಕೊಡುತ್ತೆ, ಅದು ಮೂಲಕವಾಗ ಆ ದೇಹದಿಂದ ಮಾಡಿದ ಪಾಪಗಳು ಸುಟ್ಟೋಗುತ್ತೆ. ಸೊ ಅದೇ ತಪಸ್ಸಾಗತ್ತೆ. ದಾನ ಅಂದ್ರೆ ಏನು? ದಾನ ನನ್ನಲ್ಲಿ ಏನಿದೆ ದಾನ ಕೊಡ್ಲಕ್ಕೆ ಅಂದ್ರೆ, ಏನು ದೇವ್ರು ಏನಾರು ಒಂದು ಕೊಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನ, ಇಲ್ಲ ಒಂದು ಮಠಕ್ಕೆ ಹೋಗಿ ಏನೋ ಒಂದು ಹೋಗಿ ಒಂದು ಸೇವೆ ಮಾಡಿ, ಇಲ್ಲ ಬುದ್ಧಿ ಕೊಟ್ಟಿದ್ದಾನ ನಿಮ್ಗೆ, ಏನಾರು ನಮ್ಕಿಂತ ಯಾರಿಗೆ ಏನಾರು ಗೊತ್ತಿಲ್ವ ಅವ್ರಿಗೆ ಆ ನಮ್ಗೆ ಇರುವಂತ ತಿಳುವಳಿಕೆಯನ್ನ ಹಂಚಿರಿ. ಏನು ಇಲ್ಲ, ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು ವಿದ್ಯಾದಾನ, ಮಕ್ಕಳಿಗೆ ಹೇಳ್ಕೊಡೋದು ಏನೋ ಒಂದು. ಸೊ ಏನು ಏನು ಇಲ್ಲ, ದುಡ್ಡು ಕೊಟ್ಟಿದ್ದಾನ ಆ ದುಡ್ಡನ್ನ ಕೊಡಿ. ಸೊ ವಾಟ್ ಎವರ್ ಗಾಡ್ ಹ್ಯಾಸ್ ಶೂರ್ಲಿ ಗಿವನ್ ಸಮಥಿಂಗ್ ಟು ಯು, ಆ ಕಾರುಣ್ಯ ಕೊಟ್ಟಿದ್ದಾನೆ ಏನೋ ಒಂದು, ಅದನ್ನ ತೋರಿಸಿ. ಅದು ಬಂದು ಏನಾಗತ್ತ, ಅದು ದಾನ ಆಗತ್ತೆ. ಆಮೇಲೆ ದಕ್ಷಿಣ ಕೊಡಬೇಕು. ದಕ್ಷಿಣ ಇಲ್ಲದೆ ಯಜ್ಞನೇ ಇಲ್ಲ. ಇಲ್ಲಿ ಏನ್ ದಕ್ಷಿಣ ಅಂದ್ರೆ, ದಕ್ಷತೆ ಅಂದ್ರೆ ನಮ್ಮ ಮಾತಲ್ಲಿ ಆರ್ಜವ ಇರಬೇಕು, ಅಂದ್ರೆ ನಮ್ಮ ಮಾತಲ್ಲಿ ಸತ್ಯದ ಅಂಶ ಇರಬೇಕು. ಅದನ್ನ ಎಲ್ಲ ಕಂಪ್ಲೀಟ್ ಆಗಿ ಬರಲ್ಲ, ಯು ಶುಡ್ ಬಿ ಬೆಟರ್. ನಿನ್ನಕ್ಕಿಂತ ಇವತ್ತು ಸತ್ಯದ ಅಂಶ ಜಾಸ್ತಿ ಇರಬೇಕು. ಅಹಿಂಸ, ನಮ್ಮ ಮಾತುಗಳಿಂದ ಒಂದು ನಂಜು ಇರುವಂತ ಮಾತಿಂದ ಯಾರನ್ನು ಚುಚ್ಚಬಾರದು, ಹಿಂಸೆ ಮಾಡಬಾರ್ದು, ಯಾರನ್ನೇ ಹಿಂಸೆ ಮಾಡಬಾರ್ದು. ಯಾರನ್ನೇ ಹಿಂಸೆ ಮಾಡಬಾರ್ದು ಅಂದ್ರೆ ಒಳ್ಳೆಯವರಿಗೆ ಹಿಂಸೆ ಮಾಡಬಾರ್ದು. ಇವಾಗ ಮಗು ಬಂದು ತಪ್ಪು ತಪ್ಪಾಗಿ ಮ್ಯಾಥಮೆಟಿಕ್ಸ್ ಮಾಡಿ ಬರ್ತಾನೆ, ಅವನಿಗೇನು ಹಿತ ಮಾಡಬೇಕು ಅಂತ ಅದು ಅವನಿಗೆ ಬೈಲಾಂಗಿ ಇರೋದು ಅದು ಅಹಿಂಸೆ ಆಗೋದಿಲ್ಲ. ಒಳ್ಳೇದು, ದ ಪರ್ಪಸ್ ಈಸ್ ಒಳ್ಳೇದಾಗಬೇಕು. ಅದಕ್ಕೆ ಅಹಿಂಸ ಸತ್ಯವ ಆರ್ಜವ ಇದೇ ದಕ್ಷಿಣ, ಇದೇ ದೇವರಿಗೆ ನಾವು ಕೊಡುವಂತದ್ದು ಈ ದಕ್ಷಿಣ. ಯಾಕಂದ್ರೆ ಅವರೆಲ್ಲಿನೂ ಭಗವಂತ ಇದ್ದಾನೆ, ಅದ್ ತಿಳ್ಕೊಂಡು ಕೊಡೋದು. ಸೊ ಇವಾಗ ತಪಸ್ಸಾಯ್ತು, ತಪಸ್ಸು ದಾನ ಆದ್ಯ ಇದಾಯ್ತು. ಇದಾದ ಮೇಲೆ ಇನ್ನೊಂದು ಭಾಗ ಬರುತ್ತೆ. ಇದಾದ ಮೇಲೆ ಅಲ್ಲಿ ಸೋಮಯಾಗ ಅಂತ ಹೇಳಿದೆ ಅಲ್ಲ, ಸೋಮಯಾಗ ಮಾಡುವಾಗ ಅಲ್ಲಿ ಬೇಸಿಕಲಿ ಆ ಕಾಲದಲ್ಲಿ ಏನ್ ಮಾಡ್ತಾ ಇತ್ತು ಅಂದ್ರೆ, ಸೋಮಯಾಗ ಅಂಬೋದು, ಈ ಸೋಮಯಾಗ ಅಂಬೋದು ನಿತ್ಯ ಅನುಷ್ಠಾನ, ಇಟ್ ಇಸ್ ನಾಟ್ ಅನ್ ಆಪ್ಷನಲ್ ಥಿಂಗ್. ದಿನಾಗ್ಲೂ ಮಾಡ್ತಾ ಇದ್ರಂತ ಆ ಕಾಲದಲ್ಲಿ. ಆ ಡೀಟೇಲ್ಸ್ ಇದೆ, ಆ ಡೀಟೇಲ್ಸ್ ಕೊಡ್ತಾರೆ ಏನಂದ್ರೆ, ಓಕೆ ಲೇಟರ್. ಈ ಶೋಷಯತಿ ಅಶೋಷಯತಿ ಅಂತ ಹೇಳ್ತಾರೆ. ಶೋಷಯತಿ ಅಶೋಷಯತಿ ಅಂದ್ರೆ ಏನು ಅಂದ್ರೆ, ಈ ಸೋಮ ಅಂತ, ಸೋಮ ಅಂಬೋದು ಒಂದು ಸ್ಥೂಲವಾಗಿ ತಕೊಂಡ್ರೆ ಅದು ಒಂದು ಗಿಡದ ಮೂಲಿಗೆ, ಒಂದು ಲತೆ, ಸೋಮ ಲತೆ. ಆ ಸೋಮನತೆ ಅಂದ್ರೆ ಇಟ್ ನಾಟ್ ಜಸ್ಟ್ ಅ ಪ್ಲಾಂಟ್. ಈ ಒಂದು ಎಲ್ಲ ಪ್ಲಾಂಟ್ಗೇನು ಅಭಿಮಾನಿ ದೇವತೆ ಯಾರು? ಈ ಸೋಮಲತೆಗೆ ಎಲ್ಲದಕ್ಕೇನು ಅಭಿಮಾನಿ ಬಂದು ಚಂದ್ರ. ಆ ಚಂದ್ರನಿಂದ ಪ್ರೇರಿತವಾದ ಮನಸ್ಸು. ಸೊ ಈ ಮನಸ್ಸೇ ಸೋಮ. ಆ ಮನಸ್ಸನ್ನ ಭಗವಂತನಿಗೆ ಹಿಂಡಿ ಅಂದ್ರೆ ಆ ರಸವನ್ನ ಹಿಂಡಿ ಅವನಿಗೆ ಕೊಡೋದು, ಅದನ್ನೇ ಸೋಮ ರಸವನ್ನ ಹಿಂಡೋದು ಅಂತ. ಅದು ಮಾಡ್ಲಿಕ್ಕೆ ಮುಂಚೆ ಈ ಪರಮ ಈ ದೇವತೆಗಳನ್ನ ಎಲ್ಲರನ್ನು ಒಂದು ಕರೆದು ಅವರನ್ನ ಪ್ರಾರ್ಥನೆ ಮಾಡಿ ಆ ಸೋಮಲತೆಯನ್ನ ಹಿಂಡಿ ಅದನ್ನ ಆಕೃತಿ ಕೊಡೋದು, ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಡೋದು. ಅದು ಸಿಂಬಾಲಿಕ್ ಆಗಿ ಇದು ಮಾಡ್ತಾರೆ. ಸೊ ಅದನ್ನ ನಾನು ಹಿಂಡತೀನಿ ಅಂತ ಒಂದು ಹೇಳ್ತಾರಂತ ಒಂದು ಹೊತ್ತು ಹೇಳೋದು. ಅದಕ್ಕೆ ಶೋಷಯತಿ ಅಂತ ಹೇಳ್ತಾರೆ. ಅಶೋಷಯತಿ ಏನಂದ್ರೆ ಅದು ಹಿಂಡಿದ ಮೇಲೆ ಅರ್ಪಣೆ ಮಾಡೋದು, ಹಿಂಡಿ ಆಯ್ತು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅದನ್ನ ತಿಳ್ಕೊಂಡು ಮಾಡೋದು, ಅದಕ್ಕೆ ಅಶೋಷಯತಿ ಅಂತ ಹೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ಏನು ಶೋಷಯತಿ ಅಶೋಷ್ಯತಿ ಏನು ಅಂದ್ರೆ ಹೇಳ್ತಾರ, ಶೋಷಯತಿ ಅಂದ್ರೆ ಆ ತಂದೆಯ ರೇಖಸಿಂದ ತಾಯಿಗೆ ಬರೋದು ಅದು ಶೋಷಯತಿ, ತಾಯಿಯಿಂದ ಮಗು ಹುಟ್ಟೋದು ಜನನ ಅದನ್ನ ಶೋಷಯತಿ ಅಂತ ಹೇಳ್ತಾರೆ. ಈ ಒಂದು ಜನನ ಆಗ್ತಾ ಇರತ್ತಲ್ಲ, ನಮ್ಮ ಜನನ ಅಂತಿಲ್ಲ, ಎಲ್ಲ ಕಡೆನೂ ಒಂದೊಂದು ಕಡೆ ಒಂದೊಂದು ಆಗ್ತಾ ಇರತ್ತೆ. ಆ ಮದುವೆ ಆದಮೇಲೆ ಚಿಂತನೆ, ಇದು ಶೋಷಯತಿ ಅಶೋಷ್ಯತಿ, ಆ ಚಿಂತನೆಯನ್ನು ಬಳಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದು ಒಂದು ಇದು ಯಜ್ಞದ ಆಗತ್ತೆ. ಸೊ ಕೊನೆಯಲ್ಲಿ ಬರೋದು ಕೊನೆಯಲ್ಲಿ ಬರೋದು ಒಂದು ಅವಭೃತ ಸ್ನಾನ. ಕೊನೆಯಲ್ಲಿ ಅವಭೃತ ಸ್ನಾನ ಅಂದ್ರೆ ಆ ಕೊನೆಯಲ್ಲಿ ಎಲ್ಲ ಯಜ್ಞ ಇದೆಲ್ಲ ಆದ ಮೇಲೆ ಸ್ನಾನ ಮಾಡ್ತಾರೆ, ಅವಭೃತ ಸ್ನಾನ ಅಂತ. ಸೊ ಆ ಸ್ನಾನ ದಟ್ ಕಂಪ್ಲೀಟ್ ದ ಯಜ್ಞ. ಇಲ್ಲಿ ಏನು ಯಜ್ಞದಲ್ಲಿ ಅಂದ್ರೆ ಇದು ಜನರಲಿ ಆಗಿ ಏನಾಗುತ್ತೆ ಅಂದ್ರೆ ನಮ್ಮ ಕೊನೆಯಲ್ಲಿ ಲಾಸ್ಟ್ ರೈಟ್ಸ್ ಅಂತ ಹೇಳ್ತಾರಲ್ಲ ಆವಾಗ ಸ್ನಾನ ಮಾಡಿಸ್ತಾರಲ್ಲ ಅದಕ್ಕೆ ಅವಭೃತ ಸ್ನಾನ, ಮರಣಮೇವ ಅವಭೃತ ಸ್ನಾನ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಏನ್ ಮಾಡೋದು ಇವಾಗ ಅಂದ್ರೆ ಇದಕ್ಕೆ ನಾವ್ ಇವಾಗಲೂ ಮಾಡ್ತಾ ಇದ್ದೀವಿ, ನಮ್ಗೆ ಗೊತ್ತಿಲ್ಲ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸ್ನಾನ ಮಾಡೋವಾಗ ಯಾರು ಕೆಲವರು ಮಾಡ್ತಾ ಇರ್ಬೋದು. ಆವಾಗ ಒಂದು ಶ್ಲೋಕ ಹೇಳ್ತೀವಿ, ಧ್ಯಾನ ಸ್ನಾನ ಅಂತ ಒಂದು ಮಾಡ್ತೀವಿ. ಸ್ನಾನ ಮಾಡುವಾಗ ಈ ಒಂದು ವಾಸುದೇವ ರೂಪವನ್ನ ನಮ್ಮ ತಲೆ ಮೇಲೆ ಧ್ಯಾನ ಮಾಡ್ತೀವಿ. ಸ್ನಾನ ಶವರ್ ಇವನ್ ಡ್ಯೂರಿಂಗ್ ಶವರ್ ತಗೊಳ್ಳಿ, ಆ ಒಂದು ತ್ರಿವಿಕ್ರಮನ ಸ್ಮರಣೆ, ಆ ವಾಸುದೇವ ರೂಪ ಭಗವಂತನನ್ನೇ ತ್ರಿವಿಕ್ರಮ ರೂಪದಿಂದ ಧ್ಯಾನ ಮಾಡಿ ಆ ತ್ರಿವಿಕ್ರಮನ ಪಾದದಿಂದ ಬಂದ ಗಂಗೆ, ಆ ಗಂಗೆ ಬಂದು ಎಲ್ಲ ಬ್ರಹ್ಮರಂಧ್ರ ದ್ವಾರ ನನ್ನ ಮೈಯಲ್ಲಿ ಹೋಗ್ತಾ ಇದ್ದಾಳೆ. ಆ ಗಂಗೆ ನನ್ನ ತಲೆಯನ್ನ ಭೇದಿಸಿ ಒಳಗೆ ಹೋಗುವಾಗ ಅವಳು ಮೂರು ರೀತಿಯಿಂದ ಮೂರು ಬ್ರಾಂಚಸ್ ಆಗಿ ಅವಳು ಹೋಗ್ತಾ ಇದ್ದಾಳೆ. ಆ ಮೂರು ಬ್ರಾಂಚಸ್ ಏನಂದ್ರೆ ಒಂದು ಗಂಗಾ, ಯಮುನಾ, ಸರಸ್ವತಿ. ಈ ನದಿಗಳು ನನ್ನ ನದಿಗಳು ಅಂದ್ರೆ ನದಿ ಅಭಿಮಾನಿ ದೇವತೆಗಳು ನನ್ನ ದೇಹದಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ. ಭಗವಂತ ಧ್ವಜ ವಜ್ರ ಅಂಕುಶ ಪಾದದಿಂದ ಅದನ್ನು ಚಿಂತನೆ ಮಾಡಿ ಸ್ನಾನ ಮಾಡುವಾಗ ಅದು ಬರುತ್ತೆ. ಬಂದದ್ದು ಯಾವ ರೀತಿಯಿಂದ ಈ ದೇಹದಲ್ಲಿ ಹೋಗುತ್ತೆ ಅಂದ್ರೆ ಗಿಡ ಪಿಂಗಳ ಸುಷುಮ್ನ ಅಂಬೋ ಒಂದು ಮೂರು ನಾಡಿಗಳಲ್ಲಿ ಈ ಒಂದು ನೀರು ಹೋಗತ್ತ, ಗಂಗಾ ಯಮುನಾ ಸರಸ್ವತಿ ಹೋಗತ್ತ. ಆ ನೀರಲ್ಲಿ ಗಂಗಾ ಯಮುನಾ ಸರಸ್ವತಿ ಅಂತ ಹೆಸರಿನಿಂದ ಭಗವಂತ ದೇವತೆಗಳು ಸಹ ಬಂದು ಪವಿತ್ರತಾ ಇದ್ದಾನ ಅಂತ ಚಿಂತನೆ ನಾವು ಸ್ನಾನ ಮಾಡುವಾಗ ಮಾಡ್ತೀವಿ. ಅದನ್ನೇ ಕೊನೆಯಲ್ಲಿನೂ ಮಾಡ್ತಾರ ನಮ್ಮ ಮಕ್ಕಳು, ವಾಟವರ್ ಕೊನೆಯಲ್ಲಿ ಅದು ಮಾಡ್ತಾರ. ಸೊ ಇದೇ ಅವಭೃತ ಸ್ನಾನ ಆಗತ್ತೆ. ಸೊ ಇದು ನಮ್ಗೆ ಮಾಡ್ತಾರ ಅಲ್ಲವೋ, ನಾವು ಇದು ಚಿಂತನೆ ಮಾಡಿದ್ರೆ ಅದಕ್ಕೇನು ಮಾಡ್ಲಾಂಗಿದ್ರು ಫಲ ಸಿಕ್ಕತ್ತೆ. ಸೊ ಇದು ಹೇಳ್ತಾರೆ. ಸೊ ಇದೇ ಅವಭೃತ ಸ್ನಾನ ಆಗುತ್ತೆ. ಸೊ ಈ ತರ ನಾವು ಬಂದು ನಮ್ಮ ಅನುಸಂಧಾನದಲ್ಲಿ ಈ ಯಜ್ಞವನ್ನ ಮಾಡಬಹುದು. ಹೊರಗಡೆ ಹೇಗೆ ಮಾಡೋದು ಎಂಬುದು ಮೇಬಿ ನೆಕ್ಸ್ಟ್ ಕ್ಲಾಸ್ಗೆ ಬೇಕಾದ್ರೆ ಹೇಳ್ತೀನಿ, ಅಥವಾ ನಾನು ರೈತ ಬೇಕಾದ್ರೆ ಕಳಿಸ್ತೀನಿ. ಸೊ